ஞான நிலையம் பதிம்பரமாயாக ஜகதகதகனஞ்ச வாசவீசோனும் முனிகுல திலகஞ்ச பூர்ணபோசும் குருமபி பரமம் குரும்ச்சமே தேவம் நாராயணம் நத்வா சர்வதோஷ விவர்ஜிதம் பரிபூர்ணம் குருமுச்சான் கீதார்த்தம் வக்ஷாமி தேசதஹ. ஈக ரச்சித்தத்வே ச தர்ம பிரமாணஸ்ய கர்த்துஹு அஜ்ஞானாதி தோஷ சங்கா ஸ்யாத் நச்ச அதோஷத்வம் ஸ்வவாக்கேனைவ சித்யதி. ரச்சித்தத்வே ச தர்ம பிரமாணஸ்ய கர்த்துஹு அஜ்ஞானாதி தோஷ சங்கா ஸ்யாத். தர்ம தர்மாதிகளன்னு ஒப்பலேபேக்கோ அது எல்லாரும் கூட ஒப்பிருத்தக்கந்த அம்சம். யாரோ ஒப்போதில்ல அவர் சித்தாந்தி அல்ல அந்த ஹேளி சார்வாகவதவன்ன கண்டனை மாடிட்ட மேலே ಇನ್ನು ವೇದ ಅಪೌರುಷೇಯತ್ವವನ್ನು ಹೇಳಿದ್ರಲ್ಲ ಅದನ್ನು ಆಯಿತು ಧರ್ಮನ ಒಪ್ಪೋಣ. ವೇದನೆ ಯಾಕೆ ಒಪ್ಪಬೇಕು? ಅದಕ್ಕೋಸ್ಕರ ಅಪೌರುಷೇಯನಂತೆ ಅದಕ್ಕೆ ಒಪ್ಪಬೇಕು ಅಂದರೆ ರಚಿತತ್ವೇಜ ಧರ್ಮ ಪ್ರಮಾಣಸ್ಯ ಕರ್ತು ಅಜ್ಞಾನಾದಿ ದೋಷ ಶಂಕಾ ಸ್ಯಾತ್. ಧರ್ಮ ಪ್ರಮಾಣಸ್ಯ ರಚಿತತ್ವೇ ಧರ್ಮಕ್ಕೆ ಪ್ರಮಾಣವಾಗಿರ್ತಕ್ಕಂಥ ಒಂದು ಗ್ರಂಥವನ್ನು ಯಾರಾದರೂ ಬರೆದಿದ್ದಾರೆ ಅಂತಾದರೆ ಕರ್ತು ಬರೆದವನ ಅಜ್ಞಾನಾದಿ ದೋಷ ಶಂಕಾ ಸ್ಯಾತ್. ಅಜ್ಞಾನಾದಿ ದೋಷಗಳಿಂದ ಇದು ಕೂಡ ತಪ್ಪಾಗಿರಬಹುದು ಅಂತ ಯೋಚನೆ ಮಾಡಬಹುದು. ನಚ ಅದೋಷತ್ವ ಸ್ವವಾಕ್ಯೇನೈವ ಸಿದ್ಧತಿ. ನಾನು ಸ್ವೀಕೃತಂ ಧರ್ಮಾಧಿಕಂ ಒಪ್ಪಿಕೊಂಡ ಆಯ್ತಪ್ಪ ನಾವು ಒಪ್ಪಿಕೊಳ್ಳೋಣ ಧರ್ಮಾದಿಗಳನ್ನು. ಪೌರುಷೇಯ ವಾಕ್ಯಾತ್ತ ನಿಶ್ಚಯ ಸ್ಯಾದಿತ್ಯತ ಆಹಾ. ಪೌರುಷೇಯ ವಾಕ್ಯದಿಂದ ನಾನು ನಿರ್ಣಯ ಮಾಡೋಣ ಅಂದರೆ ಮಾಡಲಿಕ್ಕೆ ಬರೋದಿಲ್ಲ. ರಚಿತತ್ವೇ ಚೈತಿ ರಚಿತತ್ವೇ ಅಂದರೆ ಒಂದೇ, ಪೌರುಷೇಯತ್ವೇ ಅಂದರೆ ಒಂದೇ. ತತಶ್ಚನ ಧರ್ಮಾದಿ ನಿಶ್ಚಯ ಇತಿ ಭಾವ. ಯಾರಾದರೂ ಪುರುಷನ ಮಾತನ್ನು ಕೇಳಿಕೊಂಡು ಧರ್ಮಾದಿಗಳ ನಿಶ್ಚಯವನ್ನು ಮಾಡಿಕೊಡೋದು ಯಾಕೆ? ನಿರ್ದೋಷತ್ವೇನ ಪ್ರಮಿತೋ ಅಸೌವಿತಿಥೇ. ಇಲ್ಲ ನಿರ್ದೋಷನಾಗಿದ್ದರೆ ಅಂತ ಕೇಳಿ. ನಿರ್ದೋಷ ಅಂತ ಹೇಳೋದಕ್ಕೆ ಏನು ಆಧಾರ? ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಹೇಳಿದ್ದನ್ನು ಒಪ್ತೇವೆ ಅಂತ ತಿಳ್ಕೊಬೋಣ. ನಿರ್ದೋಷ ಅಂತ ಅವನು ಹೇಳ್ತಾನೆ. ನಿರ್ದೋಷ ಅಂತ ಹೇಳೋದಕ್ಕೆ ಏನು ಆಧಾರ? ಮತ್ತೆಷ್ಟೋ ಮತಗಳಿವೆ ಅಂತ, ಮತ್ತೆಷ್ಟೋ ಮತಗಳಿವೆ, ಆ ಮತಗಳಲ್ಲಿ ಹೇಳ್ಕೊಂಡು ಬರ್ತಾರೆ ಅವರೆಲ್ಲ. ಈ ದಡ್ರು ಅಂತೇನು ಹೇಳೋದಿಲ್ಲ, ಅವರು ಬಾನಿ ಬುದ್ಧಿವಂತರು ಅಂತಲೇ ಹೇಳೋದು. ಅದಕ್ಕೋಸ್ಕರ ತಸ್ಯ ನಿರ್ದೋಷತ್ವಂಚ ಕಿಂ ತದ್ವಾಕ್ಯಾತ್ ಸಿದ್ಧಂ. ನಾನು ಸತ್ಯ ಹೇಳ್ತೇನೆ, ನಾನು ದೋಷಿ ಅಲ್ಲ ಅಂಥೇಳಿ ಅವನು ಮಾತೇ ಪ್ರಮಾಣನೋ? ಬೇರೆ ಪ್ರಮಾಣ ಉಂಟು? ಪ್ರಮಾಣ ಅಂತಾರೆ ಏನವ? ಇನ್ನೊಂದು ಪ್ರಮಾಣ ಇದೆಯೋ? ಇಲ್ಲ ಅವನ ವಾಕ್ಯದಿಂದ ಸಿದ್ಧವಾಗುತ್ತೆ ಅಂತ ಕೇಳಿದರೆ ನ ದ್ವಿತೀಯ ತದಭಾವ, ಅದು ಸಾಧ್ಯ ಇಲ್ಲ. ಅವನ ವಾಕ್ಯದಿಂದ ಯಾಕೆ ಸಿದ್ಧ ಆಗೋದಿಲ್ಲ ಅಂದರೆ ಅವನ ವಾಕ್ಯ ಅವನ ಪ್ರಮಾಣ ಅಂತ ಒಪ್ಪಿದ ಮೇಲೆ ಅವನ ಗ್ರಂಥ ಪ್ರಮಾಣ ಅಂತ ಒಪ್ಪುವವರಿಗೂ ಅವನು ಪ್ರಮಾಣ ಅಂತ ಒಪ್ಪಲಿಕ್ಕೆ ಬರೋದಿಲ್ಲ. ಅವನು ಪ್ರಮಾಣ ಆಗೋವರಿಗೂ ಗ್ರಂಥವನ್ನು ಪ್ರಮಾಣ ಅಂತ ಒಪ್ಪಲಿಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಹೋಗಲಪ್ಪ, ಎಲ್ಲರೂ ಕೂಡ ತಿಳಿದವರು ಅಂತ ಒಪ್ಪೋಣ. ಎಲ್ಲರೂ ಸರಿಯಾಗಿ ಹೇಳಿದ್ದಿದ್ದರೆ ಒಬ್ಬರ ಮಧ್ಯೆ ಏನು ವಿರೋಧ ಏನು ಬರ್ತಿರಲಿಲ್ಲ ಪರಸ್ಪರ. ಎಲ್ಲರೂ ಜ್ಞಾನಿಗಳಾಗಿ ಮಾತಾಡಿದರೆ ವ್ಯವಸಾಯಾತ್ಮಿಕ ಬುದ್ಧಿ ಹೀಗೇ ಕುರುಣಂದ್ರೆ ಪರಸ್ಪರ ವಿರೋಧ ಬರ್ತಿರಲಿಲ್ಲ. ವಿರೋಧಗಳು ಬರ್ತಾ ಇದೆ ಅಂದಮೇಲೆ ಕೆಲವು ಸರಿ ಕೆಲವು ತಪ್ಪು ಅಂತ ಇದೆ. ಮತ್ತೆ ಯಾರು ತಪ್ಪು ಅಂತ ಹೇಳಬೇಕಾಗ? ಯಾರು ಸರಿ ಅಂತ ಹೇಳಬೇಕು? ಕೊನೆ ಗೊಂದಲ ಉಂಟೇ ಉಂಟು. ಮತ್ತೆ ಪುರುಷೇ ವಾಕ್ಯದಿಂದ ಹೊರಟು ಇವತ್ತು ಮತಗಳು ಹಾಗೆ ತಾನೆ ಗೊಂದಲ ಇರೋದು. ನಮ್ಮಲ್ಲಿ ಅದ್ವೈತರು ಹೀಗೆ, ಅದ್ವೈತಗಳು ಹೀಗೆ ಹೇಳ್ತಾರೆ, ವಿಶಿಷ್ಟ ಹೇಳ್ತಾರೆ ಅಂತೇಳಿ ತಿಳುವಳಿಕೆ ಇಲ್ಲದವ್ರಿಗೆ ಸಂಶಯ ಬರುತ್ತೋ ಇಲ್ವೋ? ಆಪ್ತ ಅಂತ ಹೇಳಿ ಯಾರು ಹೇಳಿ? ಆಪ್ತ ಅಂದರೆ ಪ್ರೂವ್ ಆಗದೆ ಹಾಗೆ. ಆಪ್ತ ಅಂತ ಪ್ರೂವ್ ಮಾಡೋಕ್ಕೆ ಏನು ಆಧಾರ ಇದೆ? ಹಾಂ, ಎಲ್ಲರೂ ಭಾರಿ ನಂಬಿಕಸ್ತ ಅಂತ ಹೇಳ್ಕೊತಾರೆ. ನಾವು ಸುಳ್ಳು ಹೇಳ್ತೀವಿ ಅಂತ ಯಾರು ಹೇಳ್ಕೊಂಡ್ಬಿಡ್ತಾರ? ಕಳ್ಳ ಕೂಡ ಅಲ್ಲಿ ಹೇಳ್ಬೇಕಾದ್ರೆ ಏನು ಮಾಡ್ತಾರೆ? ಕೊಲೆಗಾರಿಕೆ ಕೂಡ ಪ್ರಮಾಣ ಮಾಡಿ ಅಂತ ಹೇಳ್ತಾನೆ. ಸತ್ಯ ಹೇಳ್ತಾರೆ, ಸತ್ಯ ಹೇಳ್ತಾರೆ ಹೇಳ ಸುಳ್ಳು ಹೇಳ್ತಾರೆ. ಅಂದಮೇಲೆ ಹೇಗೆ ನಂಬೋದು ಅವರನ್ನು? ಎಲ್ಲಿ ಆಪ್ತರು ಅಂತ ಹೇಳೋದು ಡೆಫಿನೇಷನ್ ಏನು? ಆರ್ಥ ಆಪ್ತ ಅಂದ್ರೆ ಯಾರು ಹೇಗಿದ್ರೆ? ಯಾರು ಹಾಗಿದ್ರೆ ಅವರವರಿಗೆ ಅವರು ಆಪ್ತರಾಗಿದ್ರೆ ಹಾಗಿದ್ರೆ ಅವ್ರಿಗೆ ನಮಗಿಂತ ಜಾಸ್ತಿ ನಮ್ಗೆ ಫಾಲೋಯರ್ಸ್ ಇದ್ದಾರೆ ಬೇರೆಯವರಿಗೆ. ಅರ್ಥ ಆಯ್ತಾ? ನಮ್ಮದು ಲಕ್ಷಗಟ್ಟಲೆ ಕೂಡ ಇಲ್ಲ, ಅವ್ರು ಕೋಟಿ ಗಟ್ಟಲೆ ಇದ್ದಾರೆ, ನೂರಾರು ಕೋಟಿ ಇದ್ದಾರೆ ಅವರಿಗೆಲ್ಲ. ಹಾಗಿದ್ರೆ ಅವ್ರು ನಂಬೋದು ತಪ್ಪು, ನಾವು ನಂಬೋದು ತಪ್ಪು ಆಗಿದ್ರೆ ಯಾರು ಅದು ಅದಕ್ಕೆ ಆಧಾರ ಏನಾಗಿದ್ರೆ? ಅವ್ರು ಕೇಳಿ ನಮ್ದೇ ಸರಿ ಇರ್ತಾರೆ, ನಾವು ಸುಮ್ಮನೆ ಅಂತೀವಿ ಅಷ್ಟು ಅವ್ರು ಹೊಡಿಲಿಕ್ಕೆ ಬರ್ತಾರೆ. ಅರ್ಥ ಆಯ್ತಾ? ಅದರಿಂದ ಭಾಳ ಕಷ್ಟ. ತದಭಾವಾತ್ ಆದ್ಯಂ ದೂಷಯತಿ ನ ಚೇತಿ. ಹೋಗಿಲ್ಲಪ್ಪ, ಇನ್ನೊಂದು ಪ್ರಮಾಣ ಇದೆ ಅಂತ ಕೇಳಿದರೆ ಇಲ್ಲೇ ಇಲ್ಲ. ಯಾಕೆ? ನಚ ಅದೋಷತ್ವ ಸ್ವವಾಕ್ಯೇನೈವ ಸಿದ್ಧತಿ. ನಾನು ದೋಷ ಇಲ್ಲ ಅಂತೇಳಿ ಅವನು ಮಾತೇ ನಂಬಲಿಕ್ಕಾಗತ್ತಾ? ನಾವೀಗ ಸಾಧ್ಯ, ಎಲ್ಲರೂ ಹಾಗೆ ಹೇಳ್ತಾರ. ಆದ್ದರಿಂದ ಇಲ್ಲಿ ಅತಿ ಪ್ರಸಂಗಾತಿಥಿ ಭಾವ, ಎಲ್ಲರೂ ಹಾಗೆ ಹೇಳಿದಾಗ ಯಾರು ನಂಬೋದು, ಯಾರನ್ನು ಬಿಡೋದು ನಾವು? ನಚ ಪ್ರತ್ಯಕ್ಷಾದಿನ ಧರ್ಮಾದಿ ಸಿದ್ಧಿ. ಇಲ್ಲ, ಪ್ರತ್ಯಕ್ಷಾದಿಗಳನ್ನು ಧರ್ಮಾದಿ ಸಿದ್ಧಿ ಮಾಡೋಣ ಅಂದರೆ ಅತ ಸರ್ವೈಹಿ, ಅದು ಪ್ರತ್ಯಕ್ಷಾದಿಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಪ್ರತ್ಯಕ್ಷ ಧರ್ಮ ಎಂಥದ್ದು? ಅತೀಂದ್ರಿಯ ಪದಾರ್ಥ. ಇವತ್ತು ರೋಗನೇ ನಾವು ಯಾವುದನ್ನು ತೀರ್ಮಾನ ಮಾಡೋಕೆ, ರೋಗಿ ಅಂತ ಹೌದು, ಕಾಲ್ಮೂರದೆ ಅಂತ ಗೊತ್ತಿದ್ರು ಕೂಡ ಏನಾಗಿದೆ ಅಂತ ನೋಡೋಕೆ ಮತ್ತೆ ಪರೀಕ್ಷೆ ಮಾಡಬೇಕು. ಪ್ರತ್ಯಕ್ಷ ಆಗೋದು ಭಾರಿ ಹೈಲಿ ಇನ್ಎಫಿಷಿಯೆಂಟ್ ಆಗ್ತದೆ. ಅತೀಂದ್ರಿಯ ವಿಚಾರದ ಬಗ್ಗೆ ಅಂತ ಅನ್ನೋದು ಕೆಲಸಕ್ಕೆ ಬರೋದಿಲ್ಲ. ತತಃ ಸರ್ವೈಹಿ ಕಿಮಪಿ ಅಪೌರುಷೇಯಂ ವಾಕ್ಯಮಂಗೀಕಾರ್ಯಂ. ಅದಕ್ಕೋಸ್ಕರ ಏನು ಮಾಡಬೇಕಾಗ, ಈ ಗೊಂದಲ ತಪ್ಪಿಸೋದಕ್ಕೋಸ್ಕರ ಯಾವ್ದಾರು ಬರೆದಿದ್ದಾನೆ ಅಂತಾದರೆ ಅದಕ್ಕೇನು ಬರುತ್ತೆ, ದೋಷ ಬರುತ್ತೆ, ತಪ್ಪಿರಬಹುದು ಅಂತ ಬರುತ್ತೆ. ಯಾರು ಬರಲೇ ಇಲ್ಲ ಅಂತ ಹೇಳಿದ ಮೇಲೆ ಕೊನೆ ಏನು ಮಾಡ್ತಾರಾಗ ಹೇಳಿ, ಅಲ್ಲಿ ಎಲ್ಲರೂ ಹಲ್ಲೋರು ಮೋಸ ಮಾಡಿದರು, ನಾವೊಂದು ಹಸು ಕಟ್ಬಿಟ್ಟಿವಿ, ಕೊನೆಗೆ ನಿಶ್ಚಿಂತೆ ಆಯಿತು ಅಂತ ಹೇಳ್ತಾರಲ್ಲ, ಇನ್ನು ಯೋಚನೆ ಮಾಡೋ ಪ್ರಸಂಗನೇ ಇಲ್ಲ. ಅದು ಕರಿಯೋನು ಮೋಸ ಮಾಡೋದು ಕೊನೆ ಪಕ್ಷ, ಆಗ ತಾನೇ ಕರೀಲಿಕ್ಕೆ ಯೋಚನೆ ಮಾಡಿಬಿಟ್ರೆ ನಿಶ್ಚಿಂತೆ, ಇನ್ಯಾರು ಯಾರು ಬರೋದು ಯೋಚನೆ ಬರೋದಿಲ್ಲ. ಏನು ಹೌದು ಹೇಳ್ತಾರೆ, ಅದನ್ನೆಲ್ಲ ಹೇಳ್ತಾರೆ. ಈಗ ಅದಕ್ಕೆ ಲಿಂಕ್ ಅದಕ್ಕೆ ಬರುತ್ತೆ ನೆಕ್ಸ್ಟ್. ಅತ ತಚ ಪ್ರತ್ಯಕ್ಷಾದಿನ ಧರ್ಮಾದಿ ಸಿದ್ಧಿ ಅತಃ ಸರ್ವೈಹಿ ಕಿಮಪಿ ಅಪೌರುಷೇಯಂ ವಾಕ್ಯಂ ಅಂಗೀಕಾರ್ಯಂ. ಅದು ಪ್ರತಿಯೊಬ್ಬರು ಕೂಡ ಏನು ಒಪ್ಪಬೇಕು, ಒಂದು ಅಪೌರುಷೇಯ ವಾಕ್ಯವನ್ನು ಒಪ್ಪಲೇಬೇಕು. ಅಂಗೀಕೃತಂಚ ಬೌದ್ಧಾದಿಭಿ ಸಮಯ ಸ್ವಸಮಯ ಅಪೌರುಷೇಯತ್ವಂ. ಬೌದ್ಧಾದಿಗಳು ಕೂಡ ತಮ್ಮ ಮತವನ್ನು ನಾವು ಹೇಳದಂತ ಅಪೌರುಷೇಯ ಅಂತ ಹೇಳದೆ ಹೋದರೂ ಕೂಡ ದೈವಿ ಚೋ ಪ್ರೇರಣೆ ಅಂದ್ಬಿಡ್ತಾರೆ, ದೈವಿ ಪ್ರೇರಣೆ ಅಂತ ಹೇಳಿಬಿಟ್ಟು ಎಲ್ಲ ಬೇರೆ ಮತದವರು ಕೂಡ ಅಪೌರುಷೇಯ ಅಂತ ಗೊತ್ತಿಲ್ಲ ಅವರಿಗೆ, ನಾನು ದೇವದೂತ, ನಾನು ಪ್ರೇರಪಣೆ ಆಗಿದೆ ಅಂದ್ಬಿಡ್ತಾರೆ. ಮತ್ತು ಆ ರೀತಿ ಏನು ರೀತಿ ಹೇಳಿ ಬಚ್ಚಾವಾಗಬೇಕೇ ಹೊರತು ಬರೀ ನಾನೇ ಹೇಳ್ತೇನೆ ಜನ ಒಪ್ಪೋದಿಲ್ಲ ಅಂತ ಗೊತ್ತು. ಅದಕ್ಕೆ ಈ ರೀತಿ ಒಂದು ವ್ಯವಸ್ಥೆ ಶುರು ಮಾಡಿದ್ರು. ಒತ್ತಿನ ಮೇಲೆ ಅವರ ಮಾತನ್ನೇ ಪ್ರಮಾಣ ಅಂತ ಒಪ್ತಕ್ಕಂಥ ಮಾತು ಬರಲಿಲ್ಲ. ಇನ್ನೊಂದು ಏನೋ ಆಧಾರ ಕೊಡ್ತಾ ಇದ್ದಾರೆ, ಏನೋ ಕೊಡೋದಕ್ಕಿಂತ ಯಾವ್ದು ಕೊಡೋದು ಅತ್ಯಂತ ಶ್ರೇಷ್ಠ, ಅಪೌರುಷೇಯ ವಾಕ್ಯ ಅಂತ ಒಪ್ಪಿದರೆ ಸಮಸ್ಯೆನೇ ಬರೋದಿಲ್ಲ. ಶುದ್ಧೋದಿನ ಪ್ರವೃತ್ತಯ ಸಂಪ್ರದಾಯ ಪ್ರವರ್ತಕ ಇತಿ ಉಕ್ತತ್ವ. ಬುದ್ಧಾದಿಗಳು ಕೂಡ ಅವ್ರು ಮತ ಮಾಡಿದವರಲ್ಲ, ಮತನ ಮುಂದುವರಿಸಿದವರು ಮಾತ್ರ, ಅರ್ಥ ಸಂಪ್ರದಾಯ ಪ್ರವರ್ತಕರೇ ಹೊರತು ಮತದ ಕ್ರಿಯೇಟರ್ಸ್ ಅಲ್ಲೋ, ಮತವನ್ನು ಸೃಷ್ಟಿ ಮಾಡಿದವರಲ್ಲ. ಅಂದಮೇಲೆ ಏನಂತಾಯ್ತಾಗ, ಯಾರೋ ಹಿಂದಿದ್ದಾರೆ ಅಂದರೆ ಅವ್ರ ಮಾತು ಅವ್ರ ಮಾತು ಪ್ರಮಾಣ, ಇವ್ರ ಮಾತು ಆಗಲಿಲ್ಲ. ಆಗ ತತಃ ಕಿಮ್ಮಿತಿ ಚೇತ್ ವಾಕ್ಯತ್ವ ಹೇತೋ ತತ್ರ ಅನೇಕ ಅಂತ್ಯಮಿತಿ. ವಾಕ್ಯತ್ವ ಅಲ್ಲೂ ಇದೆ, ವಾಕ್ಯತ್ವ ಅಲ್ಲೂ ಇದೆ, ಅದನ್ನು ಒಪ್ತೀರಿ. ವಾಕ್ಯತ್ವ ಇಲ್ಲಿದ್ದೇನೆ ಅಂತ ಒಪ್ಪೋದಿಲ್ಲ ಹಾಗಿದ್ರೆ. ನಚ ಪ್ರತ್ಯಕ್ಷಾದಿನ ಇತಿ ಮುಂದೆ, ಇದಕ್ಕೆಷ್ಟು ಪ್ರಮೇಯ ದೀಪಿಕ. ನೆಕ್ಸ್ಟ್, ನಚ ಏನ ಕೇನಚಿತ್ ಅಪೌರುಷೇಯಮಿತಿ ಮುಕ್ತಂ ಮುಕ್ತ ವಾಕ್ಯ ಸಮಂ ಅನಾದಿಕಾಲ ಪರಿಗ್ರಹ ಸಿದ್ಧತ್ವಾತ್. ಈಗ ಒಂದು ಸ್ಟೇಜಿಗೆ ಬಂತು, ಅಪೌರುಷೇಯ ವಾಕ್ಯ ಅಂತ ಒಪ್ಪೋಣ ಅಂತ ಆಯ್ತು. ಈಗ ಹಾಗೊಂದು ಪ್ರಶ್ನೆ ಬಂತು, ಹಾಗಿದ್ದು ಯಾವನೋ ಬರ್ತಾನೆ, ನಾನು ಬರೆದಿದ್ದೇನೆ ಅಂತ ಹೇಳೋದಿಲ್ಲ, ಇದ್ವೇದ ವಾಕ್ಯ ಅಂತ ಸುಳ್ಳು ಹೇಳ್ತಾನೆ, ಅವಾಗ ಏನು ಮಾಡಬೇಕು ಗೊತ್ತಾಯ್ತಾ? ನಚ ಕೇನಚಿತ್ ಅಪೌರುಷೇಯಮಿತಿ ಉಕ್ತಂ ಮುಕ್ತ ವಾಕ್ಯ ಸಮಂ. ಯಾರೋ ನಾವು ಎಲ್ಲ ವೇದ ಅಂತ ನಾವು ಓದಿರೋದಿಲ್ಲ, ಅನಂತ ವೇದಗಳಾದ್ದರಿಂದ ಎಲ್ಲ ವೇದ ಓದಿರೋದು, ಯಾವನೋ ಬಂದ ಅದ್ರಲ್ಲಿ ಹೀಗಿದೆ ಅಂತ ಯಾವನೋ ಕೋಟ್ ಮಾಡ್ದ, ನಾವೇನು ಮಾಡಬೇಕಾಗ? ಅದಕ್ಕೆ ನಚ ಕೇನಚಿತ್ ಅಪೌರುಷೇಯಮಿತಿ ಉಕ್ತಂ ಮುಕ್ತ ವಾಕ್ಯ ಸಮಂ. ಯಾವನೋ ಬಂದು ಇದು ಅಪೌರುಷೇಯ ಅಂತ ಹೇಳಿದರೆ ಅದು ನಂಬಲಕ್ಕೆ ಕಾರಣ ಇಲ್ಲ. ಯಾಕೆ? ಅನಾದಿಕಾಲ ಪರಿಗ್ರಹ ಸಿದ್ಧತ್ವಾತ್. ವೆರಿ ಇಂಪಾರ್ಟೆಂಟ್ ಇದು, ಅನಾದಿಕಾಲ ಪರಿಗ್ರಹ ಸಿದ್ಧತ್ವಾತ್ ಅವ್ರು ಪ್ರೂವ್ ಮಾಡ್ಬೇಕು ಅದನ್ನು ಅಪೌರುಷೇಯ ಅಂತ ಹೇಳಿ. ಉದಾಹರಣೆಗೆ ನಾವೇನು ಹೇಳಿದ್ವಿ, ಯಾವುದೋ ಪುಸ್ತಕದಲ್ಲಿ ಇಪ್ಪತ್ತೆ ಪುಟದಲ್ಲಿ ಇದೆ ಅಂತ ಹೇಳಿದ್ರೆ ತೋರಿಸ್ಬೇಕು ಅದನ್ನು, ಬರೀ ಇಪ್ಪತ್ತು ಮೂವತ್ತು ಪುಟ ಅಂತ ಹೇಳಿಬಿಟ್ರೆ ಒಪ್ಪೋದಿಲ್ಲ, ತಂದು ತೋರಿಸ್ಬೇಕಂದ್ರೆ. ಅದೇ ರೀತಿಯೇ ವೇದಾಂತ ಪ್ರೂವ್ ಮಾಡಬೇಕು. ವೇದಾಂತ ಪ್ರೂವ್ ಮಾಡೋಕ್ಕೆ ಏನು ಮಾಡಬೇಕು ಅಂದರೆ ಅನಾದಿಕಾಲ ಪರಿಗ್ರಹ ಸಿದ್ಧತ್ವಾ. ಈ ಬಡಿತ ಸುತ್ತ ನಾವು ಕೋಟ್ ಮಾಡಿದ್ವಿ ಆಚಾರ್ಯ ವಾಯುದೇವರ ಅವತಾರ ಅಂತ ಹೇಳೋದಕ್ಕೆ, ಅದಕ್ಕೆ ಆಧಾರ ಇದು ವೇದವಾಕ್ಯ. ವೇದವಾಕ್ಯ ನೀವೇ ಹೇಳ್ತೀರಿ, ವೇದವಾಕ್ಯ ಅಂತ ಹೇಳಿದ ಮೇಲೆ ಒಂದು ಕಡೆ ಇರೋದಲ್ಲ, ಅದು ಪಬ್ಲಿಕ್ ಡಾಕ್ಯುಮೆಂಟ್. ಅದು ಪಬ್ಲಿಕ್ ಡಾಕ್ಯುಮೆಂಟ್ ಆದಾಗ ಏನಾಗಬೇಕು, ವೆರಿಫೈಯಬಲ್. ಅದು ನೀವು ಜಿರಾಸ್ ಕಾಪಿ ನೋಡಿದ ತಕ್ಷಣ ಫೈನಲ್ ಆಗಲಿಲ್ಲ, ಏನಿರುತ್ತೆ ಅದಕ್ಕೊಂದು ಒರಿಜಿನಲ್ ಇರುತ್ತೆ ಅದಕ್ಕೊಂದು. ಅದೇ ರೀತಿಯೇ ಪಪುರುಷಯ ಅಂತ ಹೇಳಿ ಪ್ರೂವ್ ಆಗುತ್ತೆ. ಯಾವುದೋ ಒಂದು ಮೂಲೆಯಲ್ಲಿ ಯಾರೋ ವೇದ ಹೇಳ್ತಾ ಇರ್ತಾರೆ, ಆ ವೇದ ಕೇಳಿ ನೋಡಿ ಟ್ಯಾಲಿ ಆಗುತ್ತೆ ಅಂತ ಹೇಳ್ತಾರೆ. ಇದು ವೇದ ವಾಕ್ಯಗಳನ್ನು ಪರೀಕ್ಷೆ ಮಾಡೋ ಕ್ರಮ ಇದು. ತಾನೇ ಬರೆದ ಪುಸ್ತಕ ಆದರೆ ಇನ್ನೊಂದು ಕಾಪಿ ಇರೋ ಚಾನ್ಸೇ ಇಲ್ಲ. ಯಾತಕ್ಕೆ ಬರೆದಿರೋದು ತಾನು, ಪಬ್ಲಿಕ್ ಡಾಕ್ಯುಮೆಂಟ್ ಆದ ಕಾಪಿ ಸಿರಲೇಬೇಕು. ವೇದ ಅಪೌರುಷಯ ಎಂಬುದು ಪಬ್ಲಿಕ್ ಡಾಕ್ಯುಮೆಂಟ್ ಆದ್ದರಿಂದ ವೆರಿಫೈಯಬಲ್ ಅಂತ ಅರ್ಥ. ವೇದಗಳು ವೆರಿಫೈಯಬಲ್, ಯಾರು ಏನು ಹೇಳಿದಿರೋ ವೇದ ಹೇಳಿದರೆ ಅದು ಡೌಟ್ ಮಾಡ್ತೀವಿ. ಆಗ ಅದೊಂದು ಬೇರೆ ಟೆಸ್ಟ್ ಇದೆ ಅದಕ್ಕೆ. ಯಾರು ಕೌನ್ಸ್ ಇದೇ ಬರಲಿ ಟ್ಯಾಲಿನೇ ಆಗಲಿಲ್ಲ, ಅವಾಗೇನು ಮಾಡಬೇಕು ಅಂದರೆ ಅದಕ್ಕೆ ಕ್ರಾಸ್ ಟೆಸ್ಟ್ ಮಾಡೋ ಪದ್ಧತಿ ಹೇಳ್ತಾರೆ. ಅತಃ ಪ್ರಾಮಾಣ್ಯ ಅನಾದಿಕಾಲ ಪರಿಗ್ರಹ ಸಿದ್ಧತ್ವಾತ್ ಅತಃ ಪ್ರಾಮಾಣ್ಯಂ ಶ್ರುತೇಹೇ ಅತಃ ಕುತರ್ಕೈಹಿ ಧೀರಃ ತತ್ರ ನಮುಹ್ಯತಿ ಅಸ್ತು ಏವಂ ಅನುಮಾನಸ್ಯ ಅನ್ಯತರ ಅನೇಕಾಂತ್ಯ ಶ್ರುತೇರ ಅಪೌರುಷೇಯತ್ವೇ ಬಾಧಕಾಭಾವ. ಆಯಿತು, ಅನುಮಾನಸ್ಯ ಅನ್ಯತರ ಅನೇಕಾಂತ್ಯಾತ್ ಶ್ರುತೇರ ಅಪೌರುಷೇಯತ್ವೇ ಬಾಧಕಾಭಾವ. ಯಾವುದಾದ್ರೂ ಒಂದು ಶ್ರುತಿಗೆ ಬಾಧಕ ಇಲ್ಲ ಅಂತ ಒಪ್ಪೋಣ. ಯಾವುದು ಅನ್ಯತರ ಅನೇಕಾಂತ್ಯ ಅಂದ್ರೇನು, ಅವನು ಆಪ್ತ ಅಂತ ಗೊತ್ತಾಗೋದು, ಗೊತ್ತಾಗದ್ರೆ ಎಲ್ಲ ಸಮಾನ ಹೇಳಿದ್ರೆ ಎಲ್ಲ ಒಪ್ಪಿಟ್ಬಿಡೋಣ. ಸಾಧಕಂತೂ ಕಿಂ, ನೀವು ವೇದವಾಕ್ಯ ಅಂತ ಕೊಟ್ಟಿದ್ರೆ ನಾವು ಒಪ್ಪಕ್ಕಂತೂ ಏನು ಆಧಾರ? ಈಗ ನಮ್ಮ ಹತ್ರ ನೀವು ಹೊತ್ತು ಒಪ್ಪಲಿ, ನಿಮ್ಮ ಮಾತು ನಾವು ಹತ್ತಕ್ಕೆ ಒಪ್ಪಬೇಕಂದ್ರೆ ಕರ್ತು ಅಪ್ರಸಿದ್ಧ ಪೌರುಷೇಯತ್ವ ಪ್ರಸಿದ್ಧಶ್ಚೇತಿ ಭ್ರೂಮಃ ಪ್ರಸಿದ್ಧೇ ಪ್ರಸಿದ್ಧಿಶ್ಚ. ಕರ್ತು ಅಪ್ರಸಿದ್ಧ ಪ್ರಸಿದ್ಧ ಕರ್ತು ಅಪ್ರಸಿದ್ಧಿ ಅಪೌರುಷೇಯತ್ವ ಪ್ರಸಿದ್ಧಿಶ್ಚೇತಿ ಭ್ರೂಮಃ. ಹೇಳೋನು ಹೇಳ್ತಾನೆ, ನಾನು ಬರೋದಿಲ್ಲ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಅಪೌರುಷೇಯತ್ವ ಪ್ರೂವ್ ಆಗುತ್ತೆ, ಆಗ ಅದು ಒಪ್ಪಬೇಕು ಅಷ್ಟೇ ಹೊರತು ಬೇರೆ ದಾರಿ ಇಲ್ಲ. ಏವಂ ತರ್ಹಿ ಗೂಢಕರ್ತೃಕಸ್ಯ ಕೃತ ಅಪೌರುಷೇಯತ್ವ ಪ್ರಸಿದ್ಧಿ ಕಸ್ಯಾಪಿ ಅಪೌರುಷೇಯತ್ವ ಪ್ರಸಂಗ ಇತ್ಯತಃ ನ ಚೇತ್. ಗೂಢಕರ್ತೃಕವಾದ ವಾಕ್ಯ ಒಂದಿದೆ, ಅದು ವೇದ ಅಂತ ತಿಳ್ಕೋಬೇಕು. ಯಾವುದೊಂದು ಪುಸ್ತಕ ಹುಡುಕ್ತಾ ಇರ್ತದೆ ಸಿಕ್ಕಿಬಿಡುತ್ತೆ. ಅದು ಹಿಂದೂ ಮುಂದಲ್ಲಿ ಆಚಾರ ಹೆಸರೇ ಇಲ್ಲ, ಆಚಾರ ಹೆಸರು ಎಷ್ಟೋ ಪುಸ್ತಕ ಸಿಗುತ್ತೆ. ನಾವು ಅಪೌರುಷ್ಯ ಅಂತ ಕರೆದು ಬಿಡ್ತೀವಿ ಅದನ್ನ. ಏನಂತ ಹೇಳ್ತೀವಿ ನಾವು ಅದನ್ನ? ಆಪರ ಹೆಸರು ಗೊತ್ತಿಲ್ಲ ಅಂತ ಹೇಳುತ್ತೆ ಹೊರತು ಅಪೌರುಷ್ಯ ಅಂತ ಹೇಳೋದಿಲ್ಲ. ಅಪೌರುಷ್ಯ ಅಂತ ಹೇಳೋದು ಯಾವಾಗ? ಅಪೌರುಷೇಯ ಅಂತಾನೆ ಹೇಳಿದಾಗ. ಗೊತ್ತಾಯ್ತಾ? ಅಜ್ಞಾತ ಕರ್ತೃಕ ಬೇರೆ, ಅಜ್ಞಾತ ಕರ್ತೃಕ ಬೇರೆ, ಅಪೌರುಷೇಯ ಬೇರೆ, ಜ್ಞಾತ ಕರ್ತೃಕ ಬೇರೆ. ಜ್ಞಾತ ಕರ್ತೃಕ ಅಂದರೆ ಕರ್ತೃ ಯಾರು ಅಂತ ಗೊತ್ತಿರೋದು, ಅಜ್ಞಾತ ಕರ್ತೃಕ ಅಂದರೆ ಕರ್ತೃ ಯಾರು ಅಂತ ಗೊತ್ತಿಲ್ಲದೆ ಇರೋದು, ಆಮೇಲೆ ಅಪೌರುಷೇಯ ಅಂದರೆ ಕರ್ತೃವೇ ಇಲ್ಲ ಅಂತ ಗೊತ್ತಿರೋದು. ಅರ್ಥ ಆಯ್ತಾ? ಅಜ್ಞಾತ ಕರ್ತೃಕ ಬೇರೆ, ಕರ್ತೃವೇ ಇಲ್ಲ ಅಂತ ಗೊತ್ತಾಗೋದು ಬೇರೆ. ಅದಕ್ಕೆ ಸಮಸ್ಯೆ ಇಲ್ಲ. ಏವಂ ತರಿ ಗೂಢ ಕರ್ತೃಕಸ್ಯ ಕೃತ ಅಪೌರುಷೇಯತ್ವ ಪ್ರಸಿದ್ಧಿ ಕಸ್ಯಾಪಿ ಅಪೌರುಷೇಯತ್ವ ಪ್ರಸಂಗ ಇತ್ಯತಃ ನಚೇತಿ. ಹಾಗೆ ಗೂಢಕರ್ತೃಕವಾದ ವಾಕ್ಯ ಇದೆ, ಅದಕ್ಕೂ ಅಪೌರುಷೇಯರು ಏನು ಮಾಡ್ತೀರಿ? ನಚೇತಿ ಕೇನಚಿತ್ ಕೃತಂ ಇತಿ ಶೇಷ. ಯಾವನೋ ಹೇಳಿದ ವಾಕ್ಯವನ್ನು ಅಪೌರುಷೇಯವಾದ ವೇದ ವಾಕ್ಯ ಅಂತ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಉಕ್ತ ವಾಕ್ಯ ಸಮಂ ವೇದವತ್ತು ಅಪೌರುಷೇಯಮಿತ್ಯರ್ಥ. ಅಪೌರುಷೇಯ ವಾಕ್ಯಕ್ಕೆ, ವೇದ ವಾಕ್ಯಕ್ಕೆ ಯಾವನೋ ಅಪೌರುಷೇಯ ಅಂತ ಕರೆದ ವಾಕ್ಯ ನಿಜವಾದ ಅಪೌರುಷೇಯ ಅಲ್ಲ. ಅದು ಅಪೌರುಷೇಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅನಾದಿಕಾಲೇ ಯಹ ಪರಿಗ್ರಹ ಪ್ರಾಕ್ತನಮೇವ ಏತದಿತಿ ಜ್ಞಾನಂ ತೇನ ವಿಷೀಕೃತತ್ವಾಶ್ರುತೇಹೇ. ಅನಾದಿಕಾಲೇ ಯಹ ಪರಿಗ್ರಹ ಪ್ರಾಕ್ತನಮೇವ ಏತದಿತಿ ಜ್ಞಾತಂ ಜ್ಞಾನಂ ತೇನ ವಿಷೀಕೃತತ್ವಾಶ್ರುತೇ. ಅನಾದಿಕಾಲದಿಂದ ಬಂದ ಸಂಪ್ರದಾಯ ಅಂತ ಒಂದಿದೆಯಲ್ಲ, ಅದು ವೇದಾಂತ ಒಪ್ಪಿದೆ. ಅದು ಹೇಳಿಲ್ಲ ಈಗ ಇಂಥ ಪುಸ್ತಕದಲ್ಲಿ ಈ ಪುಟದಲ್ಲಿ ಇದೆ ಅಂತ ಹೇಳಿದ. ಆ ಪುಸ್ತಕ ನನ್ನಲ್ಲಿದೆ ಅಂದ. ಆಮೇಲೆ ಯಾವ ಪುಸ್ತಕ ಅಂತ ಕೇಳಿದ್ರು, ಹೇಳಿದ. ಹಾಗಿದ್ದರೆ ಡಾಕ್ಯುಮೆಂಟ್ ಆಯ್ತಲ್ಲ, ಮತ್ತೆ ಎಲ್ಲಿ ಪಬ್ಲಿಷ್ ಆಗಿದ್ದು, ಯಾರು ಬರೆದಿದ್ದು, ತರಿಸ್ತೇವೆ ಬೇರೆ ಕಡೆಯಿಂದ. ಏನಾಯ್ತು ಅಂತ ತೋರಿಸಿದಾಗ ವಾಕ್ಯ ಇತ್ತು ಅದು. ಆಮೇಲೆ ಏನಾಯ್ತು? ವಾಕ್ಯ ಇಲ್ಲ ಅಲ್ಲಿ, ಸುಳ್ಳು ಹೇಳಿದ್ದು ಅವನು. ಇಲ್ಲಲ್ಲ ಅಂತ ಕೇಳಿದ್ರು, ನನ್ನ ಕಾಪಿಯಲ್ಲಿ ಇದೆ ಅಂತ ಹೇಳಿದ. ಅವಾಗ ಏನು ಹೇಳಬೇಕು? ತಪ್ಪು. ಯಾವಾಗ ನನ್ನ ಕಾಪಿ ಫಸ್ಟ್ ಎಡಿಷನ್ ಸೆಕೆಂಡ್ ಎಡಿಷನ್ ಅಂತ ಇದ್ದಿದ್ರೆ, ಫಸ್ಟ್ ಇದ್ದು ಸೆಕೆಂಡ್ ಎಡಿಷನ್ ಒಂದೇ ಎಡಿಷನ್ ಹೇಳೋ ಮಾತು ಇಲ್ಲ ಅಂತ ಸುಳ್ಳು ಹೇಳ್ತೀವಿ ಅಂತ ಅರ್ಥ. ಡಾಕ್ಯುಮೆಂಟ್ ಹಾಗೆ ತಾನೇ ಬರೋದೀಗ, ವೆರಿಫೈಯಬಲ್ ಆಗೋದು. ಹಾಗೆ ಇವತ್ತು ಕೋಟಾ ಅಂತ ಹುಡುಕ ಪದ್ಧತಿ ಇದೆಯೋ ಇಲ್ವೋ? ಕೋಟಾ ರೋಟ್ ಅಂತ ಗುರುತಿಸಕ್ಕೆ ಒಂದು ಮಾರ್ಗ ಇದೆಯೋ ಇಲ್ವೋ? ಆ ಕೋಟಾ ಸರ್ಟಿಫಿಕೇಟ್ ಹೇಳೋದು ದಾರಿ ಇದೆಯೋ ಇಲ್ಲೋ? ಕೋಟಾ ವೇದ ಅಂತ ಹೇಳೋಕ್ಕೂ ದಾರಿ ಇದೆ ಅಷ್ಟೇ. ಮತ್ತು ಕೋಟಾ ಸರ್ಟಿಫಿಕೇಟ್ ಕೊಟ್ಟ ತಕ್ಷಣ ವ್ಯಾಲಿಡಿಟಿ ಹೇಗೆ ಬರೋದಿಲ್ವೋ, ಕೋಟಾ ವೇದ ವಾಕ್ಯ ಹೇಳಿದ ತಕ್ಷಣ ಅದೇನಾಗೋದಿಲ್ಲ, ವ್ಯಾಲಿಡ್ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ವೆರಿಫೈ ಒಟ್ಟೆ ಒಂದು ಮಾರ್ಗ ಇದೆ ವೆರಿಫೈ ಮಾಡೋದಕ್ಕೆ. ಇತರಸ್ಯ ತದಭಾವ ತಪೋರುಷೇತ್ವ ಪ್ರಸಿದ್ಧಿರೇವ ತತ್ರ ಭಗ್ನ ಇತಿ ಭಾವ. ಉಳಿದವನು ಹೇಳಿದ ವಾಕ್ಯಕ್ಕೆ ಆ ರೀತಿ ವೆರಿಫೈ ಮಾಡಲಿಕ್ಕೆ ಬರದೆ ಹೋದಾಗ ಅಪೌರುಷ ಅಂತ ಒಪ್ಪಲಕ್ಕಾಗೋದಿಲ್ಲ. ಅಪೌರುಷೇಯತ್ವ ಸಿದ್ಧವು ಈ ತತ್ವಮಸಿ ಬಗ್ಗೆ ವ್ಯಾಖ್ಯಾರ್ಥ ಮಾಡ್ತಾ ಇದ್ದೇವೆ ನಾವು. ತತ್ವಮಸಿ ಎಂಬುದು ಅಪೌರುಷೇಯ ಅಂತ ಏನಾಗಿದೆ? ಎಲ್ಲರೂ ಒಪ್ಪಿರೋದು, ಅದ್ವೈತಿಗಳು ಒಪ್ಪಿದ್ದಾರೆ, ನಾವು ಒಪ್ಪಿದ್ದೀವಿ. ಆದ್ದರಿಂದ ಕಾಂಟ್ರವರ್ಸಿ ವೇದ ಅಂತ ಪ್ರೂವ್ ಅದು. ಆಗ ರಿಜಿಸ್ಟರ್ಸ್ ಮಾಡೋದಕ್ಕೆ ಯೋಚನೆ ಇದೆ. ಅದು ತಮ್ಮ ಆಚಾರ್ಯ ಒಂದು ಪ್ರಶ್ನೆ ಬಂದಾಗ ಆಚಾರ್ಯ ಸ್ವಂತ ಕೊಟ್ಟಪ್ಪಗೆ ಅಲ್ಲೂ ಎಲ್ಲೇ ಸಿಗೋದಿಲ್ಲ ಅಂತ ಕೇಳಿದರೆ ತತ್ವ ನಿಲಯದಲ್ಲಿ ಆಚಾರ್ಯ ಹೇಳಿದ್ದಾರೆ ಏನಂತ? ವೇದ ವಾಕ್ಯನ ಟೆಸ್ಟ್ ಮಾಡೋದಕ್ಕೆ ಎರಡು ಮೆಥಡ್ ಇದೆ. ಒಂದು ಮೆಥಡ್ ಏನೋ, ಬೇರೆ ಕಡೆ ವೇದ ಹೇಳೋರು ಕೇಳಿದಾಗ ವೇದ ಹೇಳಿಬಿಡ್ತಾನೆ, ಆದ್ದರಿಂದ ಸಮಸ್ಯೆ ಇಲ್ಲ. ಅದೂ ಸಿಗಲಿಲ್ಲ ಅಂತ ಇಟ್ಕೊಬೋಣ. ಅಂಥವ್ರು ಎಲ್ಲೂ ಸಿಗದೆ ಹೋದಾಗ ತೀರಾ ನ್ಯೂ ಆಗಿದ್ದಾಗ ಒಂದು ಟೆಸ್ಟ್ ಹೇಳಿದ್ದಾರೆ, ನೆನಪಿದೆಯಾ ಏನಂತ? ಯಾರಿಗೆ ನೆನಪಿದೆಯಾ? ಆಚಾರ್ಯ ಒಂದು ಪರೀಕ್ಷೆ ಹೇಳಿದ್ದಾರೆ. ಅದಕ್ಕೆ ಅಂತ ಹೊತ್ತಲ್ಲಿ ಏನು ಮಾಡಬೇಕು ಅನ್ನೋದಕ್ಕೆ ಕಾರಣ ಹೇಳಿದ್ದಾರೆ, ಹೇಳಿ ನೋಡೋಣ. ಅದು ಅದೊಂದು ರೀತಿ, ಅದು ಬೇರೆ. ಅದು ಅಂದರೆ ನಮಗೆ ವಿರುದ್ಧವಾಗಿದ್ದರೆ ಕೋಟೆ ಬಾಡೋದಿಲ್ಲ ಅವರು. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಕೆಲವು ವಾಕ್ಯಗಳನ್ನು ಡಾಕ್ಯುಮೆಂಟ್ ಯಾವಾಗಲೂ ಕೂಡ ಅವನು ಕೋಟಾ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಯಾವಾಗ ಮಾಡ್ತಾನೆ? ಅಲ್ಲ ಅಲ್ಲ ಅಲ್ಲ, ಕೋಟಾ ಕೊಡೋದು ಕಾರಣ ಏನಿರುತ್ತಾನೆ ಸಾಮಾನ್ಯವಾಗಿ? ವೇದವಾಕ್ಯ ಅಲ್ಲದ್ರೆ ವೇದವಾಕ್ಯ ಅಂತ ಹೇಳೋದು ಯಾಕೆ ಕೊಡ್ತಾನೆ? ಸರ್ಟಿಫಿಕೇಟ್ ಕೊಡೋದು ಯಾತಕ್ಕೆ ತಪ್ಪಾಗಿ ಅವನು? ಅದನ್ನು ಅಂಡ್ಯೂ ಅಡ್ವಾಂಟೇಜ್ ತಗೊಳ್ಳೋದಕ್ಕೋಸ್ಕರ ಬಿಟ್ಟು ಸರ್ವತ್ತವತ್ತ ಹೇಳೋದನ್ನು ಅವನು ಕೋಟ್ ಮಾಡೋದಿಲ್ಲ ಸಾಮಾನ್ಯ. ಯಾಕೆಂದರೆ ಅದು ಉಪಯೋಗ ಇಲ್ಲ ಅದರಿಂದ ಕೋಟ್ ಮಾಡೋದ್ರಿಂದ. ಅವರಿಗೆ ವಿಷ್ಣು ಸರ್ವೋತ್ತಮತ್ವ ವಿರೋಧಿಗಳು ಯಾವುದೇ ಕಾಲಕ್ಕೆ ಕೂಡ ವಿಷ್ಣು ಸರ್ವೋತ್ತಮತ್ವಗಳ ವಾಕ್ಯನ ಕೋಟ್ ಮಾಡೋದಿಲ್ಲ. ಇದ್ರೂ ಕೋಟ್ ಮಾಡೋದಿಲ್ಲ, ಕ್ರಿಯೇಟ್ ಕೋಟ್ ಮಾಡಿ ಇನ್ನೂ ಪ್ರಾಬ್ಲಮ್. ಅದು ಮಾಡೋದಿಲ್ಲ. ಸೊ ಏನು ಮಾಡ್ತಾರೆ ಅವರೀಗ? ವಿಷ್ಣು ಸರ್ವೋತ್ತಮತ್ವಕ್ಕೆ ವ್ಯಾಲಿಡಿಟಿ ಆಗಿರೋದು ಅನ್ನೋದು ಜನರಲ್ ಅದು. ಬಟ್ ಕನ್ಫರ್ಮ್ ಮಾಡೋದಕ್ಕೊಂದು ಬೇಕಾದ ಕನ್ಫರ್ಮ್ ಮಾಡೋದಕ್ಕೆ ಬ್ರಹ್ಮಸೂತ್ರಗಳು ಅದನ್ನ ಯಾಕೆ ಒಪ್ತೀವಿ ಫಸ್ಟ್? ನಾವೀಗ ಒಪ್ಪೋದಿಲ್ಲ ಅಂತ ಕೂತವನು ಯಾವುದು ಒಪ್ಪೋದಿಲ್ಲ ಅವನು? ಅದು ಸಂವಾದಿ ಅಷ್ಟೇ, ಅವು ಹೊಸ್ದಾಗಲಿಲ್ಲ. ಆಗ ಹೊಸ್ತು ಅಂದ್ರೆ ಏನು? ಹೊಸ ಒಂದು ವೇದವಾಕ್ಯ ಕೊಟ್ಬಿಟ್ಟಿದ್ದಾರೆ, ಅದು ಎಲ್ಲೆಲ್ಲೆಲ್ಲೂ ಸಿಗ್ತಾ ಇಲ್ಲ. ಬಟ್ ಅವರು ಕೊಟ್ಟಿದ್ದಾರೆ, ಹೇಗೆ ನಂಬಬೇಕು? ವೇದವಾಕ್ಯ ಅಂತ ಅವ್ರು ಹೇಳ್ತಾರೆ. ಯಾವುದು ಇನ್ನೊಬ್ಬ ಅಸೆಪ್ಟ್ ಮಾಡೋಕ್ಕೆ ಯಾರು ಗೊತ್ತಿಲ್ಲ, ಏನು ಮಾಡಬೇಕಾಗ? ಆಚಾರ್ಯ ಹೇಳಿದ್ದಾರೆ ತತ್ವ ನಿರ್ಣಯ ನೆನಪಾದರೆ ಕಷ್ಟ ಸುಲಭ. ಅದು ದಿವಸ ಒಂದು ಸ್ವಲ್ಪ ಪಾರಾಯಣ ಮಾಡೋಕ್ಕಂತ ಅದಕ್ಕೆ ಹೇಳಿದ್ದು. ಭಾಳ ಸುಲಭ, ಇದಷ್ಟು ತುಂಬ ಹೆಲ್ಪ್ಫುಲ್ ಅದಕ್ಕೆ. ಕೃಷ್ಣ ಹೇಳ್ತಾರೆ ಉಕ್ತಂಚ ವೇದದ್ರಷ್ಟೃಣಾಂ ಉಕ್ತ ಗುಣವತ್ವಾಚ್ಯತೇಷಾಂ ವೇದದ್ರಷ್ಟಾರರು ಒಂದು ಲಕ್ಷಣ ಇರುತ್ತೆ ಅವರಿಗೆ ಅಂತ ಹೇಳಿಬಿಟ್ಟಿದ್ದಾರೆ. ಅರ್ಥ ಆಯ್ತು. ಪೊಲೀಸ್ ಅಂತಷ್ಟು ಸರ್ಟಿಫಿಕೇಟ್ ಕೇಳ್ತೇವೆ ಎಲ್ಲರನ್ನು. ಏನು ನೋಡ್ತೀವಿ ಫಸ್ಟ್? ಯೂನಿಫಾರ್ಮ್ ನೋಡ್ತೇವೆ. ಅರ್ಥ ಆಯ್ತಾ? ಯೂನಿಫಾರ್ಮ್ ಇದೆ ಅವರಿಗೆ. ಏನದು? ವಾಕ್ಯ ಕೊಟ್ಟಿದ್ದಾರೆ ಆಚಾರ್ಯರು, ವಿಂಶಲ್ಲಕ್ಷರೋ ಅನೂನಃ ತಪಸ್ವಿ ಬಹುವೇದವಿತ್ ವೇದ ಇತ್ತೇವ ಎಂ ಪಶ್ಯೇತ್ ಸವೇದೋ ಜ್ಞಾನದರ್ಶನ. ಅರ್ಥ ಆಯ್ತಾ? ವಿಂಶ ದೇಹ ಲಕ್ಷಣ 32ರಲ್ಲಿ ಕನಿಷ್ಠ ಎಷ್ಟಿರಬೇಕು ಅವನಿಗೆ? 20 ಲಕ್ಷಣ ಇರಬೇಕು. ಹಾಗಿದ್ದರೆ ಮಾತ್ರ ಅವನು ಏನಾಗ್ತಾನೆ, ಏನಾಗ್ತಾನೆ, ವೇದದಷ್ಟಾರ ಮುನಿ ಆಗ್ತಾನೆ. ಅವನು ಮಾತ್ರ ಕ್ವಶನ್ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಪೊಲೀಸರನ್ನೆಲ್ಲ ನಾವು ನಂಬ್ತೀವೋ ಇಲ್ಲೋ, ಕಂಡಕ್ಟರ್ ಅಂತೀವಿ, ಪೊಲೀಸರು ಅಂತೀವಿ, ಬಸ್ಸಲ್ಲಿ ಡ್ರೈವರ್ ಕೊಡ್ತಾರೆ, ಯಾರೋ ಹೋಗ್ಬಿಟ್ಟು ಅವ್ರಿಗೆ ಲೈಸೆನ್ಸ್ ತೋರಿಸಯ್ಯ ಅಂತ ಕೇಳಿದ್ರೆ ಪ್ಯಾಸೆಂಜರ್ ಕೇಳೋಕ್ಕಾಗತ್ತಾ? ಎಲ್ಲರಿಗೆ ಕೇಳ್ತಾ ಕೂತ್ರೆ ಡ್ರೈವ್ ಮಾಡೋಕ್ಕಾಗತ್ತ ಅವನು? ನಮಗೇನು ಗುರುತು? ಯೂನಿಫಾರ್ಮ್ ನೋಡ್ತೇವೆ, ಬಂದು ಕೂತ್ಕೊಂಡ ಕಂಡಕ್ಟರ್ ಇದ್ದಾನೆ ಹೋಗ್ತೀವಿ ಅಷ್ಟೇ. ಅರ್ಥ ಆಯ್ತಾ? ಈಗ ಅಂದರೆ ಯೂನಿಫಾರ್ಮ್ ನೋಡಿ ಇವನು ಡ್ರೈವರ್, ಓ ಡ್ರೈವರ್ ಬಂದ, ಚಿಕ್ಕ ಮಕ್ಕಳು ಡ್ರೈವರ್ ಬಂದ ಅಂತ ಹೇಳ್ಬಿಡ್ತಾ, ಪೊಲೀಸ್ ಅಂತ ಹೇಳ್ತಾ. ಅದೇ ರೀತಿಯೇ ವೇದ ದ್ರಷ್ಟಾರ ಬುನಿಗಳಿಗೆ ಲಕ್ಷಣ ಇರುತ್ತದೆ, ಲಕ್ಷಣ ನೋಡಿದ ಮೇಲೆ ಕ್ವಶನ್ ಮಾಡೋಕ್ಕೆ ಹೋಗಬಾರ್ದು. ಇನ್ನೂ ಕೆಲವರು ಇನ್ಸ್ಪೆಕ್ಷನ್ಗೆ ಬರ್ತಾನೆ, ಇನ್ಸ್ಪೆಕ್ಟ್ ಬಂದಿದ್ದೆ, ಅವನಿಗೊಂದು ಏನಿರುತ್ತೆ, ಐಡೆಂಟಿಟಿ ಕಾರ್ಡ್ ಇರುತ್ತೆ. ಆಫೀಸರ್ ಅಂತ ನೀವು ಕ್ವಶನ್ ಮಾಡ್ಬೋದು ಇವನು, ನೀನು ಆಫೀಸರ್ ಅಲ್ಲ ಅಂತ ಹೇಳಿದರೆ ತೋರಿಸ್ತಾರ, ತೋರಿಸೋ ಜವಾಬ್ದಾರಿ ಅವನು. ಅರೆಸ್ಟ್ ಮಾಡೋಕ್ಕೆ ಬಂದವನು ಏನು ಜವಾಬ್ದಾರಿ ಇರುತ್ತೆ? ಅರೆಸ್ಟ್ ವಾರಂಟ್ ತೋರಿಸ್ಬೇಕು ಅವನು. ಅದೇ ರೀತಿಯೇ ತೋರಿಸ್ಬೇಕು ಅವನು. ತೋರಿಸಿದ್ರೆ ಏನು ಮಾಡಬೇಕಾಗ? ಒಪ್ಪಲೇಬೇಕು. ಅರ್ಥ ಆಯ್ತಾ? ಸೊ ದೇರ್ಫೋರ್ ಇದು ವೇಗ ಆಗಲಿಲ್ಲ, ಡೆಫಿನೆಟ್ ಪ್ರೊಸೀಜರ್ ಇದೆ. ಅರ್ಥ ಆಯ್ತಾ? ಲೋಕದಲ್ಲೂ ಹಾಗೆ ನಡೀತಿರೋದು, ಶಾಸ್ತ್ರದಲ್ಲೂ ಹಾಗೆ ನಡೀತಾ ಇದೆ. ಇಲ್ಲಿ ಯೂನಿಫಾರ್ಮ್ ಅದು ಹೊರಗೆ ಅರ್ಥ ಆಗುತ್ತೆ, ದೇಹ ಲಕ್ಷಣನೇ ಅವ್ರಿಗೆ ಆಗಿರುತ್ತೆ. ಯೂನಿಫಾರ್ಮ್ನ ಹಾಕ್ಕೊಂಬರ್ಬೋದು ಇನ್ನೊಬ್ರು. ಅರ್ಥ ಆಯ್ತಾ? ಯೂನಿಫಾರ್ಮ್ ನೋಡಿ ಹಾಕ್ಕೊಳ್ಳೋಕೆ ಬರುತ್ತೆ, ಆದರೆ ಲಕ್ಷಣ ಹಾಕ್ಕೊಳ್ಳೋಕೆ ಬರೋದಿಲ್ಲ. ಎಷ್ಟು ಯಾಕೆ ನೋಡಿದ ತಕ್ಷಣ ಸೂರ್ಯ ಅಂತೇಳಿ ಬೋರ್ಡ್ ಹಾಕೊಂಡ್ಬರ್ತಾನೆ ಸೂರ್ಯ, ಗೊತ್ತಾಗುತ್ತಾ ಇಲ್ಲ ಇವತ್ತು ಸೂರ್ಯ ಅಂತ ಹೇಳೋದು. ಅದು ದೊಡ್ಡ ದೀಪ ಅಂತ ಯಾಕೆ ಹೇಳಬಾರ್ದು ಅಂದರೆ ಸಾಧ್ಯ ಇಲ್ಲ. ಸೂರ್ಯ ನೋಡಿದ ತಕ್ಷಣ ಏನು ಗೊತ್ತಾಗುತ್ತೆ? ಅದು ಸೂರ್ಯ ಎಲ್ಲಿದೆ? ಇಲ್ಲಿ ಇಲ್ಲಿ ತೋರಿಸ್ತಾ ಇಲ್ಲ ಸೂರ್ಯ, ಅಲ್ಲಿ ತೋರಿಸ್ತಾ ಇದ್ದೇವೆ, ಬೆಳಕು ನೋಡ್ತೇವೆ, ಎಲ್ಲ ನೋಡ್ತೇವೆ, ಸೂರ್ಯ ಅಂತ ಕನ್ಫರ್ಮ್ ಆಗುತ್ತೆ. ಚಂದ್ರ ಅಂತ ನಮಗೆ ಗೊತ್ತಾಗುತ್ತೆ, ನಕ್ಷತ್ರ ಅಂತ ಗೊತ್ತಾಗುತ್ತೆ. ಯಾರು ನಕ್ಷತ್ರ ದೀಪ ಅಂತ ಕನ್ಫ್ಯೂಸ್ ಮಾಡ್ಕೊಂಬೋದಿಲ್ಲ. ಅರ್ಥ ಆಯ್ತಾ? ಎಷ್ಟು ಅನಂತಾನಂತ ನಕ್ಷತ್ರಗಳನ್ನು ನಾವು ಹೇಳ್ತೀವೋ ನಕ್ಷತ್ರ ಅಂತ ತಕ್ಷಣ ಹೇಳ್ತೀವೋ ಇಲ್ಲೋ ತೇರ್ಪು. ಅದೇ ರೀತಿ ವೇದ ಬಲ್ಲ ಜ್ಞಾನಿಗಳಿಗೆ ಒಂದು ರಕ್ಷಣ ಇದೆ. ನಾವೇ ಎಷ್ಟು ನೋಡಿದ್ರೆ ಮೋಸ ಮಾಡೋಕೆ ಕಾಣೋದಿಲ್ಲ ಅಂತ ಹೇಳೋದಿಲ್ಲ ಆ ಟೈಪ್. ಕೆಲವು ನೋಡಿದ್ರು ನೋಡಿದ ತಕ್ಷಣ ಮೋಸಗಾರ ಅಂತ ಅನಿಸುತ್ತೆ, ಕೆಲವರು ನೋಡಿದರೆ ಇವ್ರು ಯಾಕೆ ಮೋಸ ಮಾಡ್ತಾನೆ ಪಾಪ, ಆ ಭಾವನೆ ತಕ್ಷಣ ಬರುತ್ತೆ. ಆ ಅರ್ಥದಲ್ಲಿ ಲೋಕದಲ್ಲಿ ಆ ರೀತಿ ಇಲ್ಲದೆ ಹೋದರೆ ವ್ಯವಹಾರ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾರಿಗೂ ಕೂಡ. ಅಂಗಡಿಗೆ ಹೋದ ಸಾಮಾನು ತೊಗೊಂಡು ಅಲ್ಲಿ ಪರೀಕ್ಷೆ ಮಾಡೋದು, ನಿಂಗೆ ಲೈಸೆನ್ಸ್ ಇದೆ ಅಂಗಡಿಗೆ ಅಂತ ಕೇಳಿದರೆ ನಮಗೇನು ಗೊತ್ತು ಅಂಗಡಿ ಲೈಸೆನ್ಸ್ ಇದೆ ಅಂತೆ. ಬಟ್ ಅವ್ರು ಇದ್ದಾರೆ ಎಲ್ಲ ತೊಗೋತಿದ್ದಾರೆ, ಏನರ್ಥ ಇದೇಂತ ಅರ್ಥ ಅಷ್ಟೇ. ಅವ್ರು ಯಾವಾಗ ಅನ್ನು ಬೋರ್ಡ್ ಹಾಕಿರ್ತಾರೆ ಇದ್ರಲ್ಲಿ ತೊಗೋಬೇಡಿ ಮೋಸ ಮಾಡ್ತಾನೆ, ಅವಾಗ ಬಾಧಕ ಅದು. ಬಾಧಕ ಬರದೆ ಹೋದರೆ ನಮ್ಮಲ್ಲಿ ಏನು ಸ್ವತಃ ಪ್ರಾಮಾಣ್ಯ. ಬಾಧಕ ಬರೋವರೆಗೂ ಕೂಡ ಸೆಲ್ಫ್ ವ್ಯಾಲಿಡಿಟಿ ಒಪ್ಪೋದ್ರಿಂದ ಸಮಸ್ಯೆನೇ ಬರಲಿಲ್ಲ. ಹೌದೌದು, ಹಾಗೆ ಬಂದು ಹೇಳಿದ್ದಾರೆ ಅದನ್ನೆಲ್ಲ ತತ್ವಣ್ಣೆ ಮರಿಬಾರ್ದು. ತೈ ಕ್ರಮೈರ್ವರ್ಣೈ ತತ್ ಸ್ವರೈರೇವ ನಾಣ್ಯಥಾ, ತೈ ಸ್ವರೈರೇವ ನಾಣ್ಯಥಾ. ಅದೇ ವರ್ಣ, ಅದೇ ಕ್ರಮ, ಅದೇ ಸ್ವರ. ಬಡಿ ಯಾರೇ ಸ್ವರ ಸಮೇತ ಹೇಳಿದ್ರೆ ಅದೇ ಸ್ವರದಲ್ಲೇ ಹೇಳ್ತಾರೆ. ಹೆಚ್ಚು ಕಡಿಮೆ ಸ್ವರ ಕೂಡ ಹೆಚ್ಚು ಕೊಂಡೋದಿಲ್ಲ, ಅಕ್ಷರಗಳು ಹೆಚ್ಚು ಕಡಿಮೆ ಆಗೋದಿಲ್ಲ ಅಲ್ಲ, ಪದಗಳು ಹೆಚ್ಚು ಕಡಿಮೆ ಆಗೋದಿಲ್ಲ ಅಲ್ಲ, ಏನು ಹೆಚ್ಚು ಕಡಿಮೆ ಆಗೋದಿಲ್ಲ, ಸ್ವರ ಕೂಡ ಹಾಗೆ ಹೇಳಬೇಕು. ಅರ್ಥ ಆಯ್ತಾ? ಜೆರಾಕ್ಸ್ ಆಗಿರುತ್ತೆ, ಈಗ ಸ್ವಲ್ಪ ಅಲ್ಲೆಲ್ಲ ಆಲ್ಟ್ರೇಷನ್ ಇದ್ರೆ ಜೆರಾಕ್ಸ್ ಆಗಿ ಯಥಾವತ್ ಕಾಪಿ ಇರಬೇಕು. ಅದೇ ರೀತಿ ಹಾಗೆ ಹೇಳಬೇಕು, ಇಲ್ಲ ವೇದನೇ ಅಲ್ಲ ಅವನು. ವೇದ ಅಧ್ಯಯನ ಮಾಡಬೇಕಾದ್ರೆ ಅದೇ ಸ್ವರದಲ್ಲೇ ಹೇಳಬೇಕು ಪ್ರತಿಯೊಬ್ಬರು ಕೂಡ. ನೀವೇ ಹೇಳಿ, ಈಗ ಜೆರಾಕ್ಸ್ ಯಾವುದೋ ಕೊಟ್ಟರೆ ಯಾವುದೋ ಕೊಟ್ಟ ಅವನೀಗ ನಿಮ್ಮದೇ ಯಾವ ಒಪ್ತೀವ ನಾವು ಅದನ್ನ ಏನು ಮಾಡ್ತೀವಿ, ಅದನ್ನ ನೋಡ್ತೀವಿ ಅಂತ ಜೆರಾಕ್ಸ್ ಅಂತ ಒಂದು ನಮ್ಗೆ ಅರ್ಥ ಆಗುತ್ತೆ. ಹೌದು, ಅವ್ರಿಗೆ ಹಾಗೆ ಕಾಣಿಸುತ್ತದು. ಪುಸ್ತಕದಾಕಿ ಯಾರೇ ಮಹಾಭಾರತ ಮೊದಲೇ ಸೇರ್ಕೊಂಡ್ರೆ ನಾರಾಯಣಂ ಸ್ವರಗುರು ಅಂತಾನೆ ಹೇಳ್ಬೇಕು, ಹಾಗೆ ಕಾಣಿಸ್ಬೇಕು, ಬೇರೆ ದಾರಿನೇ ಇಲ್ಲ, ದಾರಿನೇ ಇಲ್ಲ. ಅರ್ಥ ಆಯ್ತು? ಈಗ ಸತ್ಯ ದೇವತೆಗಳಿಗೆ ಪ್ರಶ್ನೆ, ಋಷಿಗಳಿಗೆ ವೇದದಷ್ಟಾರ ಮುನಿಗಳು ಅಂತ ಯಾರಿರ್ತಾರೆ ಅವ್ರಿಗೆ ಇಷ್ಟು ಲಕ್ಷಣ ಅಂತ ಇರುತ್ತೆ. ಹೌದೌದು, ಪೊಲೀಸ್ಗೊಂದು ಲಕ್ಷಣ ಇದೆ, ಅದರಲ್ಲೂ ತಾರತಮ್ಯ ಇದೆ. ಮತ್ತೆ ಮತ್ತೆ ಎಲ್ಲ ಹೈಯೆಸ್ಟ್ ಪೊಲೀಸರು ಎಲ್ಲರೂ ಒಂದೇ ಇರ್ತಾರೆ, ಇಷ್ಟು ಸ್ಟಾರು ಅಷ್ಟ ಎಲ್ಲ ಹಾಕೊಂಡಿರ್ತಾರಲ್ಲ, ಯೂನಿಫಾರ್ಮ್ ಇಂದ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಒಂದು ಜನರಲ್ ಯೂನಿಫಾರ್ಮ್ ಇದೆ, ಒಂದು ನೋಡಿದ ತಕ್ಷಣ ಪೊಲೀಸ್ ಅಂತ ಗೊತ್ತಾಗೋದು ಒಂದಿದೆ, ಅವ್ರು ಯಾವ ಕೇಳರ್ ಅಂತ ಗೊತ್ತಾಗಲಿಕ್ಕೆ ಇನ್ನೊಂದಿದೆ. ಮತ್ತೆ ಋಷಿಗಳು ಅಂತ ಗೊತ್ತಾಗಲಿಕ್ಕೆ ಒಂದು ಲಕ್ಷಣ ಇದೆ, ದೇವತೆಗಳು ಇನ್ನೊಂದು ಲಕ್ಷಣ ಇದೆ. ಮತ್ತೆ ಅದು ಹೈಯೆಸ್ಟ್ ದೇವತೆಗಳಿಗೆ 32 ಲಕ್ಷಣ ಇರಬೇಕು. ಆಚಾರ್ಯರಿಗೆ 32 ಲಕ್ಷಣ ಇತ್ತು, ಕೃಷ್ಣ ನೋಡಿದ ತಕ್ಷಣ ಕೃಷ್ಣ ಅಂತ ಗೊತ್ತಾಗಿತ್ತು, ಸೂರ್ಯ ಅಂತ ಹೇಳಿದ್ವಲ್ಲ ಹಾಗೆ. ಮತ್ತು ಬೆಳಕು ಎಲ್ಲ ಕಡೆದು ಸೂರ್ಯನ ಬೆಳಕು ಬೇರೆ ಇಲ್ಲ, ಲಕ್ಷಣ ಎಲ್ಲರಿಗೂ ಇದ್ರೂ ಕೂಡ ಆ ವಿಶಿಷ್ಟ ಲಕ್ಷಣ ಅಂತೀವ. ವಿಶಿಷ್ಟ ಲಕ್ಷಣ ನೋಡಿದಾಗ ನಾವು ಭಾರಿ ರಾಜ ಮಹಾರಾಜ ನೋಡಿದ ತಕ್ಷಣ ರಾಜ ಮಹಾರಾಜ ಗೊತ್ತಾಗೋದಿಲ್ಲ, ಕಿರೀಟ ಆಗಿನಲ್ಲರೂ ಇಟ್ಕೊಳ್ಬೇಕು, ಅಟೆಂಡರಿಗೆ ಕ್ಯಾಪ್ ಆಗಿ ಕಿರೀಟ್ ಇಟ್ಕೊಂಡ್ರೆ ಗತಿ ಏನಾಗ್ಬೇಕು, ಕಿರೀಟ್ ಇಟ್ಕೊಳ್ಬೇಕು ಏನಾಗ್ಬೇಕು. ಅದೇ ಲಕ್ಷಣ ಇದ್ದ ಕಿರೀಟ ಎಲ್ಲರೂ ಇಟ್ಕೊಳಕ್ಕಾಗದಿಲ್ಲ, ಚಕ್ರವರ್ತಿ ಕಿರೀಟ ಯಾರು ಇಟ್ಕೋಬೇಕು, ಅವನೊಬ್ಬನೇ ಇಟ್ಕೋಬೇಕು. ಹೀಗೆಲ್ಲ ಲೋಕದ ವ್ಯವಸ್ಥೆ ಇದೆ. ಹೌದು ಎಲ್ಲ ಹೇಳಿದಾರಂತೆ ಪ್ರತಿಯೊಂದು ಮೂವತ್ತೆರಡು ಲಕ್ಷಣ ಇಷ್ಟೇ ಕೊಟ್ಟಿದ್ದಾರಲ್ಲ ಆಚಾರ್ಯ, ಇಷ್ಟೇ ಕೊಟ್ಟಿದೆ. ಎಷ್ಟು ಲಕ್ಷಣ ಮಿನಿಮಮ್ ಇರಬೇಕು, ಯಾವ ದುರ್ಲಕ್ಷಣಗಳು ಯಾವುದು, ಮತ್ತೆ ದುರ್ಲಕ್ಷಣ ಇರಲೇಬಾರದು, ಅದನ್ನು ಬೇರೆ ಹೇಳಿದ. ಹೌದು, ಅದರಲ್ಲೂ ಮಿನಿಮಮ್ ಇದೆ, ಮೂವತ್ತೆರಡು ಶುರುವಾಗಿಬಿಟ್ರೆ ಇದೇ ಕ್ರಮದಲ್ಲಿ ಹೀಗಿರಬೇಕು. ಅವರು ಸ್ವರ ಆಗಿರೋ ಎಲ್ಲದನ್ನು ನೋಡ್ಕೊಂಡು ಹೇಳುದು ತಂತ್ರಸಾರದಲ್ಲಿ, ತಾತ್ಪರ್ಯದಲ್ಲಿ ಬರುತ್ತೆ, ಬೇಕಾದ್ರೆ ಐತರೇಯ ಭಾಷೆಯಲ್ಲಿ ಹೇಳಿದ್ದಾರೆ, ಚಾಂದೋಗ್ಯ ಪುರಾಣದಲ್ಲಿ ಬರುತ್ತೆ, ಭಾಗವತ ತಾತ್ಪರ್ಯದಲ್ಲಿ ಬರುತ್ತೆ, ಬೇಕಾಷ್ಟು ಕಡೆ ಬರುತ್ತೆ. ಅರೆ ಒಪ್ಪಲೇಬೇಕು, ಒಪ್ಪಿದ್ದಾರೆ ಕಾನೂನು ಒಪ್ತಿ ಅಂತ ಅವನು ಕೇಳಕ್ಕಾಗತ್ತ? ನಾವು ಕಾನೂನು ಒಪ್ಲೇಬೇಕು, ಕಾನೂನು ನಾವು ಮಾಡಿದ್ದಲ್ಲ, ಕಾನೂನು ಶಾಸ್ತ್ರ ಅದು. ದರ್ಶನ ಒಪ್ಪಬೇಕು ಅಂದ್ರೆ ಸಾಮುದ್ರಿಕ ಶಾಸ್ತ್ರನೇ ಇದೆ, ಇವತ್ತು ಸಾಮುದ್ರಿಕ ಶಾಸ್ತ್ರ ಎಲ್ಲರೂ ಒಪ್ಪಿರೋ ಶಾಸ್ತ್ರ. ಮೂವತ್ತೆರಡು ರುಜುಗಳಿಗೆ ಮೂವತ್ತೆರಡರಲ್ಲಿ 20% ಬರೋದು ಬೇರೆ, ಪಾಸ್ ಆಗೋದು ಬೇರೆ. ಪಾಸು ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಆಗಿದೆಯೋ ಆ ಥರ ಮಾರ್ಕ್ಸ್ ವೇರಿ ಆದಾಗ ಇರುತ್ತೆ. ಮಿನಿಮಮ್ ಅದಕ್ಕೆ ಮಿನಿಮಮ್ 20 ಇರಬೇಕು. ನೀವು ಹೇಳಿದ್ರೆ 36 18 ಕೊಡಕ್ಕೆ ಹತ್ತು ಬರೋ ಮದುವೆ ಅಂತ ಹೇಳೋದೆಲ್ಲ ಆಟೈತು. ನಕ್ಷತ್ರ ಕಡಿಮೆ ಕಲ್ತು ಬರಬೇಕಾದ್ರೆ 18 ಕೂಡ ಮಿನಿಮಮ್ ಬರೋ ಅಂತ ಹೇಳೋದಿಲ್ಲ, 36 50% ಬರಬೇಕು ಅಂತ ಹೇಳ್ತಾರೆ. ಆ ಥರ ಗುಣಗಳು ಅಂದರೆ ಮಾರ್ಕ್ಸ್ ಇದ್ದಾಗ ಲಕ್ಷಣಗಳಷ್ಟು ಇರಬೇಕು. ಏವಂಚ ಚತುರ್ಥ ಪಾದೋಪಯುಕ್ತಂ ಪ್ರಮೇಯ ಮುಕ್ತ್ವಾ ಇತಶ್ಚ ತದವಾವ ತಪೋರುಷೇಯತ್ವ ಪ್ರಸಿದ್ಧಿರೇವ ತತ್ರ ಭಗ್ನ ಇತಿ ಭಾವ. ಯಾವಾಗ ಗೂಢಕರ್ತಕ ಕೊಡ್ತಾನೆ ಅದು ಟ್ಯಾಲಿ ಆಗೋದಿಲ್ಲ, ಕಲ್ಪನೆ ಮಾಡಿ ಹೇಳ್ತಾನೆ ಟ್ಯಾಲಿ ಆಗೋದಿಲ್ಲ, ಇನ್ನೊಮ್ಮೆ ಹೇಳ್ತಾನೆ ಲಕ್ಷಣನೇ ಇಲ್ಲ, ಅಲ್ಲಿ ಮುಗೀತು. ಅಪೌರುಷೇಯತ್ವ ಪ್ರಸಿದ್ಧೌ ಸಿದ್ಧಮರ್ಥಂ ಉಪಸಂಹರತಿ ಅತ ಇತಿ. ಅಪೌರುಷೇಯ ಪ್ರಸಿದ್ಧಿಗೆ ಇಷ್ಟೆಲ್ಲ ವಿಷಯ ಬಂತಲ್ಲ, ಅದು ಮುಕ್ತಾಯ ಮಾಡ್ತಾ ಇದ್ದಾರೆ. ಅಪೌರುಷೇಯ ವೇದವಾಕ್ಯ ಒಪ್ಕೊಳ್ಳೇಬೇಕು ಅಂತ ಪ್ರೂವ್ ಆಯ್ತು. ಏವಂಚ ಚತುರ್ಥ ಪಾದೋಪಯುಕ್ತಂ ಪ್ರಮೇಯ ಮುಕ್ತ್ವಾ ತಮಿದಾನೀಂ ನಿವೇಶಯತಿ ಅತ ಇತಿ. ಚತುರ್ಥ ಪಾದ ಯಾವುದು ಅದಕ್ಕೆ? ಏನು ಚತುರ್ಥ ಪಾದನ ಎಲ್ಲಿ ತೆಗಿಬೇಕು ನಾವೀಗ? ಹಾಂ, ಯಾವುದು ಚತುರ್ಥ ಪಾದ ಹೇಳಿ ನೋಡಂತೆ. ಹಾಂ, ಚತುರ್ಥ ಪಾದ ಯಾವುದು? ಧೀರಸ್ತತ್ರ ನಮುಹ್ಯತಿ, ಅದು ಚತುರ್ಥ ಪಾದ. ಶ್ಲೋಕ ಯಾವುದು? ದೇಹಿನೋಸ್ಮಿನ್ ಯಥಾ ದೇಹೇ ಹೋಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮುಹ್ಯತಿ. ಇದು ಆ ಘಟ್ಟ. ಇಷ್ಟಾದ ಮೇಲೆ ಮುಂದೆ ಅತ ಇತಿ ತಮಿದಾನೀಂ ವಿಷದಯನಿ ಯತ ಏವಂ ನೈರಾತ್ಮ್ಯವಾದಿಭಿ ಉತ್ಪ್ರೇಕ್ಷಿತಾಃ ಉತರ್ಕಾಃ ಅತಃ ತೈಃ ಉತರ್ಕೈಃ ಧೀರಃ ಧೀಮಾನ್ ತತ್ರ ದೇಹಾತಿರಿಕ್ತ ನಿತ್ಯಾತ್ಮ ಸದ್ಭಾವ ವಿಷಯೇ ನ ಮೋಹಮಾಪದ್ಯತೆ. ಅದು ಕನ್ಕ್ಲೂಷನ್ ಈಗ. ಆದ್ದರಿಂದನೇ ಇಷ್ಟೆಲ್ಲ ತಿಳ್ಕೊಂಡಿರೋದ್ರಿಂದ ಇದು ಧೀರನಾದವನು, ಇಷ್ಟೆಲ್ಲ ವಿವೇಕಿಯಾದವನು ಏನು ಮಾಡೋದಿಲ್ಲ, ಧೀರಸ್ತತ್ರ ನ ಮುಖ್ಯನ್. ಯಾರೋ ದೇಹ ಒಬ್ಬ ವ್ಯಕ್ತಿ ದೇಹ ಸತ್ತ ತಕ್ಷಣ ದೇಹ ಹೋಯಿತು ಅಂದರೆ ಜೀವ ಹೋಯಿತು ಅಂತ ಮೋಹಕ್ಕೊಳಗಾಗೋದಿಲ್ಲ ಅವನು. ಹುಡುದವ್ರಿಗೆ ಗೊತ್ತಾಯ್ತೆ, ಹೊರತು ಬೇರೆಯವ್ರಿಗೆ ಗೊತ್ತಾಗ ಅದು ಆ ಬಗ್ಗೆ ಸಂಶಯನೇ ಬರೋದಿಲ್ಲ. ನರಕೇ ನೇತಂ ವಾಸಃ ಇತ್ಯಾದಿ ಅರ್ಜುನ ವಚನೆ. ಚಿಕ್ಕ ಮಕ್ಕಳು ಯಾರೋ ಊರಿಗೆ ಹೊರಟಾಗ ಜೋರು ಹೇಳಕ್ಕೆ ಶುರು ಮಾಡಿಬಿಡ್ತಾರೆ. ದೊಡ್ಡವ್ರು ಹೇಳೋದಿಲ್ಲ, ಅವ್ನು ವಾಪಸ್ ಬರ್ತಾನೆ ಗೊತ್ತಿದೆ, ಈ ಮಗು ಗೊತ್ತಾಗೋದಿಲ್ಲ, ಬಿಟ್ಟು ಫರ್ಮೆಂಟ್ ಹೋಗ್ತಾನೆ ತಿಳ್ಕೊಂಡ್ಬಿಡ್ತಾನೆ. ಆ ಮತ್ತೆ ವಾಪಸ್ ಬರುತ್ತಾನೆ, ಅವನು ಇರ್ತಾನೆ ಆ ಕಡೆ ಇದ್ದೀವಿ, ಮಗುಗೆ ಅರ್ಥ ಆಗದೇನೆ ಓ ಅಂತ ಹೇಗಳುತ್ತೋ. ಜೀವನಿತ್ಯತ್ವ ಗೊತ್ತಿಲ್ಲದವ್ರು ಅಳುತ್ತಾರೆ, ಗೊತ್ತಾಯ್ತಾ? ಜೀವನಿತ್ಯತ್ವ ಗೊತ್ತಿದ್ದವರು ಒಳ್ಳೆ ಪ್ರಸಂಗನೇ ಬರೋದಿಲ್ಲ, ವೆರಿ ಸಿಂಪಲ್ ಅದು, ಗೊತ್ತಾಯ್ತಾ? ಅದಕ್ಕೆ ಧೀರ ಅಂದ್ರೆ ಅವರು ಧಿಯಾರ ಮತೆ ಇತಿ ಧೀರ ಧೀಮಾನ್ ಇತ್ಯಾದಿ ನನಗೆ ನಿಯತಂ ವಾಸ ಇತ್ಯಾದಿ ಅರ್ಜುನ ವಚನೇನ ತಸ್ಯ ನಿತ್ಯಾತ್ಮ ಪ್ರತಿಪತ್ತಿ ಸಿದ್ಧೇಹೇ ಪ್ರಥಮ ಪುರುಷ ಪ್ರಯೋಗ. ಎಷ್ಟು ಸರಸ್ಯ ಹೇಳ್ತಾರೆ ಮತ್ತೆ, ನೀನು ಧೀರ ಮೋಹಗೊಳ್ಬೇಡ, ಈ ವೇದ ಪುರುಷದ ಒಪ್ಪು ಅಂತ ಕೃಷ್ಣ ಹೇಳ್ತಾ ಇಲ್ಲ, ಯಾಕಂದ್ರೆ ಅದೆಲ್ಲ ಒಪ್ಪಿದ್ದಾನೆ ಅರ್ಜುನ. ಅದಕ್ಕೆ ಜನರಲ್ ಸ್ಟೇಟ್ಮೆಂಟ್ ಕೃಷ್ಣ ಮಾಡಿಬಿಟ್ಟ, ಧೀರ ತೊಂಬಂತ ಹೇಳಿಲ್ಲ, ಧೀರ ಅಂತ ಹಾಗೆ ಇಟ್ಬಿಟ್ಟ ಪರಮಾತ್ಮ. ಯಾತಕ್ಕೆ ಅಂದ್ರೆ ಧೀರ ಆದ ಯಾರೂ ಕೂಡ ಏನ್ ಮಾಡೋದಿಲ್ಲ, ಮಾಡೋದಿಲ್ಲ. ಅರ್ಜುನನಿಗೆ ವೇದ ಪುರುಷತ್ವದ ನಂಬಿಕೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ವೇದ ಅರ್ಜುನ ಯಾವ ಕ್ಯಾಟಗರಿ ಸೇರ್ತಾನೆ? ವೇದ ಉಪ ಕ್ಯಾಟಗರಿಗೋ ಒಪ್ಪದೇ ಇರೋ ಕ್ಯಾಟಗರಿಗೋ ಎಲ್ಲ ಹೇಳ್ಕೋಬೇಕು. ಏನು ಹೇಳಿದ್ದಾನೆ? ಧೀರಸ್ತತ್ವ ನಿತ್ಯಾತ್ವ ಪ್ರಸಿದ್ಧಿ ನರಕೇನೇತಂ ವಾಸ ಭವತಿ ತನುಶುಶ್ರುಮ. ವೇದಗಳಲ್ಲಿ ಹೇಳಿದೆ ಅಂತ ಅರ್ಜುನ ಕೋಟ್ ಮಾಡ್ತಾನೆ. ಉತ್ಸನ್ನ ಕುಲಧರ್ಮಾಣ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತಂ ವಾಸ ಭವತೀತಿ ಅನುಶುಶ್ರುಮ. ನಾವು ವೇದದಲ್ಲಿ ಬರುತ್ತೆ ಅಂತ ನಾನು ಕೇಳಿದ್ದೇನೆ. ನರಕಾಗಿರ ಕೈಲ ಒಪ್ಪೋದು ಯಾರೋ? ವೇದ ಧರ್ಮ ಒಪ್ಪೋದು. ಅದು ಅರ್ಜುನ ಒಪ್ಪಿದ್ದಾನೆ. ಆದ್ದರಿಂದ ಆತನ ಹೇಳಬೇಕಾದ ಕಾರಣ ಇಲ್ಲ ಅಂತ ಹೇಳೋದಕ್ಕೆ, ಧೀರನಾದ ನೀನು ಮೋಹಗೊಳ್ಬೇಡಲ್ಲ, ಧೀರ ತತ್ರಣ ಮುಖ್ಯ, ಧೀರಾದವರು ಮೋಹಗೊಳ್ಳೋದಿಲ್ಲ ಅಂತ ಹೇಳ್ತಾ ಅರ್ಜುನ ಸಂಬಂಧಪಟ್ಟಿದ್ದಲ್ಲ, ಎಲ್ಲ ಉಳಿದವರಿಗೂ ಅರ್ಥ ಆಗಲಿ ಅಂತ ಹೇಳಿದ್ದು. ಹೌದು, ಧೀ ಅಂದ್ರೆ ಬುದ್ಧಿ, ಯೋಚನೆ ಮಾಡೋನು ಅಂತ ಅರ್ಥ, ವಿವೇಕಿಯಾದವನು ಅಂತ ಅರ್ಥ. ಯೋಚನೆ ಮಾಡಿ ಮಾತಾಡ್ತಾನೆ, ಬುದ್ಧಿವಂತ ಅಂತ ಹೇಳ್ತೀವಲ್ಲ ಹಾಗೆ. ಭಾಷ್ಯ ಮುಂದೆ, ಹಾ ಹೌದು, ಜೀವ ನಿತ್ಯ ಬಂಧ ಇದೆ, ಆದ್ರೆ ಅಳೋದಕ್ಕೆ ಕಾರಣಗಳೆಲ್ಲ ಒಂದೊಂದೇ ನೋಡ್ತಾರೆ. ಈಗ ಇಷ್ಟೊತ್ತೇನಾಯ್ತು, ಈಗ ಒಬ್ಬ ಏಮ ಸತ್ತ, ಅವನೇ ಸತ್ತ ಅಂತ ಅಳಕ್ಕೆ ಶುರು ಮಾಡಿದ. ಇಲ್ಲ ಇಲ್ಲ, ದೇಹ ಬೇರೆ ಜೀವ ಬೇರೆ ಅಂತ ಆಯ್ತು ಈಗ. ಸೊ ದೇಹ ಒಂದು ಮಾತ್ರಕ್ಕೆ ಏನಾಗಲಿಲ್ಲ, ಡ್ರೆಸ್ ಚೇಂಜ್ ಮಾಡಿದ್ರೆ ಸತ್ತೋರು ಅಂತ ತಿಳ್ಕೊಂಡ್ಬಿಡ್ತಾರ, ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬರ್ತಾನೆ ಸತ್ತೋದ ಅಂತ ಕರೀತಾರೆ ಅವ್ರನ್ನ. ದೇಹ ಎಲ್ಲ ಏನು ಡ್ರೆಸ್ ಇದ್ದಾಗೆ, ವ್ಯಸಾಂಸಿ ಜೀರ್ಣಾನಿ ಯಥಾವಿಹಾಯ, ದೇಹ ಚೇಂಜ್ ಆದರೂ ಕೂಡ ವ್ಯಕ್ತಿ ಚೇಂಜ್ ಆಗಿಲ್ಲ, ಅಷ್ಟೇ ಸಿಂಪಲ್. ಪ್ರತಿನಿತ್ಯದಲ್ಲೂ ನಮ್ಗೆ ಹೇಗೆ ಗೊತ್ತಾಗುತ್ತೋ ಆ ರೀತಿಯಲ್ಲಿ ಜ್ಞಾನಿಗಳಿಗೆ ಗೊತ್ತಾಗುತ್ತೆ, ಅಳೋದಿಲ್ಲ. ಜ್ಞಾನಿಗಳಿಗೆ ಗೊತ್ತಾಗುತ್ತೆ, ಅಜ್ಞಾನಿಗಳು ಅಳ್ತಾರೆ ಗೊತ್ತಿಲ್ಲ ಅಳ್ತಾರೆ ಅಷ್ಟೇ. ಅನ್ಯತಾ ರೀತಿ ನದಕೇ ನೇತಂ ವಾಸ ಇತ್ಯಾದಿ ಮುಂದೆ ಭಾಷ್ಯ. ಅಥವಾ ಜೀವನಾಶಂ ದೇಹನಾಶಂ ವಾ ಅಪೇಕ್ಷಾ ಶೋಕ ನ ಜೀವನಾಶಂ ನಿತ್ಯತ್ವಾದಿತ್ಯ. ಇಷ್ಟಕ್ಕೆಲ್ಲ ಇನ್ನೊಂದು ರೀತಿ ಅವತಾರಿಗೆ, ಈಗ ಹಿಂದೆ ಶ್ಲೋಕದ 11 ಶುರು, 11, 12, 13 ಇನ್ನೊಂದು ರೀತಿ ಅರ್ಥ ಹೇಳ್ತಾರೆ. ಒಂದು ರೀತಿ ಅರ್ಥ ಆಯಿತು, ಇನ್ನೊಂದು ರೀತಿ ಅರ್ಥ. ಅಥವಾ ಜೀವನಾಶಂ ದೇಹನಾಶಂ ವಾ ಅಪೇಕ್ಷಾ ದು ಶೋಕ. ಮೊದಲೇ ದ್ವೇನದು ದೇಹದೊಳಗೆ ಕೌಮಾರ ಹೇಗೋ, ಯೌವನ ಹೇಗೋ, ಮುಪ್ಪ ಹೇಗೋ, ಸಾವು ಹೇಗೆ ಅಂತ ಹೇಳಿ ಒಂದು ರೀತಿಯಲ್ಲಿ ಉತ್ತರ ಕೊಟ್ಟರು. ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಅಥವಾ ಅಂದರೆ ಸಾವು ತಪ್ಪಿದ್ದಲ್ಲ ದೇಹಕ್ಕೆ ಅಂದ ಮೇಲೆ ಯಾವುದು ತಪ್ಪಿದ್ದಲ್ಲ ಅದಕ್ಕತ್ತು ಉಪಯೋಗ ಇಲ್ಲ. ಯಾವುದನ್ನು ತಸ್ಮಾತ್ ಅಪರಿಹಾರ್ಯ ಅರ್ಥೆ ನತ್ವಂ ಶೋಚಿತು ಅರ್ಹತಿ ಅನ್ನೋದು ಹೇಳ್ತಾರೆ. ಯಾವುದು ಬಿಯಾಂಡ್ ಅವರ್ ಕಂಟ್ರೋಲ್, ಏನು ಮಾಡಬೇಕಾಗ, ಸಹಿಸ್ಬೇಕು, ಬೇರೆ ದಾರಿನೇ ಇಲ್ಲ. ನೀನು ಅದ್ರ ನ್ಯಾಚುರಲ್ ಅದು. ದೇಹಕ್ಕೆ ನಾವು ಮಗು ದೊಡ್ಡವನಾದಾಗ ದೊಡ್ಡವನಾದ ಅಂತ ಅಳ್ತಾರಾ, ಇಲ್ಲ. ದೊಡ್ಡವನು ಇನ್ನೊಂದು ದೊಡ್ಡ ಅಳತಾರಾ, ಇಲ್ಲ. ಅದೇ ರೀತಿಯೇ ಮುಂದೆ ದೊಡ್ಡವನಾಗೋದು ಎಷ್ಟು ನ್ಯಾಚುರಲ್ಲೋ ಸಾಯೋದು ಅಷ್ಟೇ ನ್ಯಾಚುರಲ್. ದೇರ್ಫೋರ್ ನ್ಯಾಚುರಲ್ ಆದನ್ನು ಏನು ಮಾಡಬೇಕು ಯಾವಾಗಲೂ ಫೇಸ್. ತುಂಬ ಜನ ಕೇಳ್ತಾರೆ, ಯಾವರು ಏನಾಗಿತ್ತು ಸತ್ರು ಎಲ್ಲ ಹೇಳ್ತಾ ಬರ್ತಾರೆ, ಕೊನೆಗೆ ಕೇಳ್ತಾರೆ ಏನಾಗಿತ್ತು ವಯಸ್ಸಾಗಿತ್ತು ಅಂತ. ಯಾಕೆ ಸತ್ರು ಕೊನೆಗೆ ಏಜ್ ಆಗಿತ್ತು, ಕೊನೆ ಆನ್ಸರು. ಸೊ ಏನರ್ಥ ಅದಕ್ಕೆ, ಸಾವು ನ್ಯಾಚುರಲ್ ಅಂತ. ಸೊ ನ್ಯಾಚುರಲ್ ಆದ ಉಳಿದು ಕಳೆದೇ ಇರೋ ನೀನು ಅದಕ್ಕೆ ಯಾಕೆ ಕಳಬೇಕು, ಇಷ್ಟೆಲ್ಲ ಅರ್ಥ ಹೇಳಿದ್ರಿ. ಈಗ ಇನ್ನೊಂದು ರೀತಿ ಹೇಳ್ತಾರೆ, ಅಥವಾ ಜೀವನಾಶಂ ದೇಹನಾಶಂ ಅಪೇಕ್ಷೆ ಶೋಕ. ಒಬ್ಬ ವ್ಯಕ್ತಿ ಸತ್ತ ಅಂತ ಹೇಳಿದರೆ ದೇಹ ಸತ್ತಿತ್ತು ಅಂತ ಅಳುತ್ತಿರೋ ಅಥವಾ ಜೀವ ಸತ್ತು ಅಂತ ಅಳುತ್ತಿರೋ? ನಾ ಜೀವನಾಶಂ, ಜೀವನಾಶ ಆಯಿತು ಅಂತ ಯಾರು ಅಳ್ಕೊಡುವ? ಯಾತಕ್ಕೆ ನಿತ್ಯತ್ವ, ಜೀವ ಏನಾಗಿದ್ದಾನೆ, ನಿತ್ಯವಾಗಿದ್ದಾನೆ. ಅದನ್ನು ಹೇಳೋದು ಬೇದರಿ ಒಬ್ಬ ವ್ಯಕ್ತಿ ಇದ್ದಾನೆ. ವ್ಯಕ್ತಿ ಅಂತ ಯಾರಿಗೆ ಕರಿತೀವಿ ನಾವೀಗ? ಅಲಾಂಗ್ ವಿತ್ ಇಸ್ ಬಾಡಿ. ಟಿ ವಿ ತಂದಿದ್ದೇನೆ ಅಂದರೆ ಅಲಾಂಗ್ ವಿತ್ ಕೇಸು, ಗೊತ್ತಾಯ್ತಿಲ್ಲ. ಔಷಧಿ ತಂದಿದ್ದಾನೆ ತೆಗೆದು ತೋರಿಸ್ತಾವ ಇದೆಲ್ಲ, ಅದೆಲ್ಲ ಸೇರಿ ಹೇಳ್ತಿರೋದು ಅವನು. ಅರ್ಥ ಆಯ್ತಾ? ವ್ಯಕ್ತಿ ಅಂದರೆ ಅದು. ಈಗ ಅದರಲ್ಲಿ ಎರಡು ಭಾಗ ಇದೆ, ಜೀವದ ಭಾಗ ಇದೆ, ದೇಹದ ಭಾಗ ಇದೆ. ಜೀವ ಭಾಗ ಇಲ್ಲ, ಬಾಡಿ ಅಂತಾರಾಗ, ಗೊತ್ತಾಯ್ತಾ? ಜೀವ ವ್ಯಕ್ತಿ ಅಂತ ಕರೆಯೋದಿಲ್ಲ, ಬಾಡಿ. ಏನಂತಾರೆ ಅದಕ್ಕೆ? ಬಾಡಿ. ವ್ಯಕ್ತಿ ಬಂದ ಅಂತ ಮೊದಲು ಅಂತಾರೆ, ಆಮೇಲೆ ಸತ್ಮೇಲೆ ಬಾಡಿ ಬಂತು ಅಂತಾರೆ, ಆಮೇಲೆ ಅವನು ಬಂದ ಅಂತ ಕರೆಯೋದಿಲ್ಲ. ಅರ್ಥ ಆಯ್ತಾ? ಅದೇ ವ್ಯಕ್ತಿ ಅಂದರೆ ಎರಡು ಸೇರಿಕೊಂಡು ವ್ಯಕ್ತಿತ್ವ. ನ ಜೀವನಾಶಂ ನಿತ್ಯತ್ವಾದಿತ್ಯಾಹ ನ ತ್ವೇವೇತಿ ನಾಪಿ ದೇಹನಾಶಮಿತ್ಯಾಹ. ಜೀವನಾಶಕ್ಕೋಸ್ಕರ ಯಾತಕ್ಕೆ ಕಳ್ಕೊಡೋದು ಅಂದರೆ ಜೀವಕ್ಕೆ ನಾಶನೇ ಇಲ್ಲ, ಅದರಿಂದಾಗಿನೇ ಅಳ್ಕೊಡೋದು. ಇನ್ನು ದೇಹನಾಶಕ್ಕೋಸ್ಕರ ಅಳ್ತೇನೆ ಅಂದರೆ ದೇಹನಾದಿ ಯಥ ಕೌಮಾರಾದಿ ದೇಹ ಹಾನೇನ ಜರಾದಿ ಪ್ರಾಪ್ತೌ ಅಶೋಕ ಏವಂ ಜೀರ್ಣಾದಿ ದೇಹ ಹಾನೇನ ದೇಹಾಂತರ ಪ್ರಾಪ್ತವು. ಒಂದು ಇನ್ನೊಂದು ದೇಹ ಎರಡು ಸ್ಟೇಜ್ ಇದೆ, ವಯಸ್ಸಾದ್ಮೇಲೆ ಸಾಯೋದು ಎಷ್ಟು ನಿಶ್ಚಿತನೋ ಇನ್ನೊಂದು ದೇಹ ಬರೋದು ಅಷ್ಟೇ ನಿಶ್ಚಿತ. ಅಂದ ಮೇಲೆ ಅಳೋ ಕಾರಣನೇ ಇಲ್ಲ. ಅದನ್ನು ನಿಮ್ಮ ಮುಂದೆ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾನೆ. ಬಟ್ ಈ ರೀತಿಯಾಗಿ ನೋಡಿ, ಅನೇಕ ಅರ್ಥ ಗೀತಾ ಇದು ದರ್ಶಯಿತು ಶ್ಲೋಕದ್ವಯಂ ಪ್ರಕಾರಾಂತರೇಣ ವ್ಯಾಚಷ್ಟೇ ಅಥವೇ. ಆಚಾರ್ಯರು ಇನ್ನೊಂದು ಅರ್ಥ ಯಾತಕ್ಕೆ ಮಾಡಿದರು ಅಂದರೆ ಹೇಳಿದ್ದಾರೆ ಈಗಾಗಲೇ ಗೀತಾ ಮಹಾಭಾರತದಲ್ಲಿ ಬರುತ್ತೆ. ಮಹಾಭಾರತ ಕನಿಷ್ಠ ಎಷ್ಟು ಅರ್ಥ ಇವೆ? 10 ಅರ್ಥ ಇದೆ. ಅದಕ್ಕೆ ಒಂದೇ ಅರ್ಥ ಹೇಳಿಬಿಟ್ರೆ ನೀವು ಹೊರತು ಅದು ಗೊತ್ತಾಗೋದಿಲ್ಲ. ಇನ್ನೊಂದು ಅರ್ಥ ಅದಕ್ಕೆ ಹೇಳ್ತಾ, ಅನೇಕ ಅರ್ಥ ಗೀತಾ ಇತಿ ದರ್ಶಯಿತು ಶ್ಲೋಕದ್ವಯಂ ಪ್ರಕಾರಾಂತರೇಣ ವ್ಯಾಚಷ್ಟೆ. ಈ ಎರಡು ಶ್ಲೋಕಗಳನ್ನು ಕೂಡ ಗೀತೆಗೆ ಅನೇಕ ಅರ್ಥ ಇದೆ ಅಂತ ಹೇಳೋದಕ್ಕೋಸ್ಕರ ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ತಾರೆ. ಅಥವೇ ನ ಜೀವನಾಶಮಪೇಕ್ಷ ಶೋಕ ಕಾರ್ಯ ಇತಿ ಶೇಷ. ಜೀವನಾಶವನ್ನು ಕುರಿತು ಅಳ್ಕೊಡೋದು ನಿತ್ಯತ್ವಾ ಜೀವಸ್ಯ. ಜೀವ ನಿತ್ಯವಾದ್ದರಿಂದ ಅದಕ್ಕೋಸ್ಕರ ಹೇಳಬಾರ್ದು. ಅನೇನ ಯೋಜನಾ ಪೂರ್ವ ದೇವ ಇತಿ ನಾ ಬಿಡುದೆಲ್ಲ ಹಿಂದೆ ಹೇಳಿದ್ರಿಂದ ಅರ್ಥ ಮಾಡ್ಕೊಳ್ಬೇಕು. ಅವತಾರಿಕ ಚೇಂಜ್ ಆಯಿತು, ಅದು ಅಪ್ಲಿಕೇಶನ್ದೆಲ್ಲ ಹಿಂದೆ ಹೇಳಿದಂತೆ. ನಾಪಿ ಇತ್ಯತ್ರಾಪಿ ಪೂರ್ವಸ್ ಪೂರ್ವವತ್ ಶೇಷ ಅತ್ರ ಪೂರ್ವ ಯೋಜನಾ ಸಂಗಚ್ಛತೆ ಅಥೋ ಅನ್ಯಥಾ ಪಾದತ್ರಯಂ ವ್ಯಾಖ್ಯಾತಿ. ನಾಪಿ ಇತ್ಯತ್ರಾಪಿ ಪೂರ್ವವತ್ ಶೇಷ. ನಾಪಿ ಅಂತ ಹೇಳಿದರೆ ದೇಹನಾಶಮಿತ್ಯ, ಹಿಂದೆಲ್ಲ ಸೇರಿಸ್ಕೋಬೇಕು. ಏನು ಸೇರಿಸ್ಕೋಬೇಕು ಅಂದರೆ ಕೌಮಾರ ಯೌವನ ಜರ ಇತ್ಯಾದಿ ಪೂರ್ವ ಯೋಜನಾ ಸಂಗ ಅಥವಾ ಅನ್ಯಥಾ ಪಾದತ್ರಯಂ ವ್ಯಾಖ್ಯಾತಿ ಯಥೇತಿ. ಜರಾದಿ ಪ್ರಾಪ್ತೌ ದೇಹಾಂತರ ಪ್ರಾಪ್ತೌ ವಿಧಿ ನಿಮಿತ್ತ ಸಪ್ತಮ್ಯೌ ತತಶ್ಚ ಅಯಮರ್ಥ. ಹಿಂದಿನ ಯೋಜನೆಯನ್ನು ಸೇರಿಸ್ಕೋಬೇಕು, ಯಾವುದು ಹೊಂದೋದಿಲ್ಲ ಅದಕ್ಕೆ ಈ ರೀತಿ ಅರ್ಥ ಮಾಡ್ಕೋಬೇಕು. ಯಾವುದು ಅಂದರೆ ತತಶ್ಚ ಅಯಮರ್ಥ, ಒಟ್ಟು ಅರ್ಥ ಇಷ್ಟು. கௌமாராதி அவஸ்தா விசிஷ்ட தேகஹானே தாவத் நாஸ்தி சோகஹ இது பிரசித்தம். சிம்பிள் இருக்கு. கௌமாராதி அவஸ்தா விசிஷ்ட தேகஹானே தாவன் நாஸ்தி சோக இது பிரசித்தம். தஸ்ய கேசிய கஸ்ய ஹேதோஹோ இது வாச்சியம். கௌமாராதி அவஸ்தைகள் பதிலாதாக யாரும் தேகநாச ஆயத்தும் தொழதில்ல. யாக்கேந்திரே ஜராதி விசிஷ்ட தேகாந்தர லாபாத் சமான லாபேன ஹானிருகி சமாதீயத்தை இது சேத். இது எல்லாரும் கேள்வி பிரச்சனை இது. ஒப்ப மகு தொட்டவனாதாக யாக்கு கடவுதில்ல அந்தரே ஆ தேக இன்னொன்று தேக இதே அவனிகே. சிக்க தேக ஹோகி யாவ தேக பந்திதே தொட்ட தேக இது. இன்னும் தருணாதாக அழதில்ல. யாத்தக்கேந்திரே இன்னும் பெட்டர் பாடி பந்திதே ஒழே ஸ்ட்ராங் ஆகிபிட்டிதான். அது கடவுதில்ல. ஆதரவு தேக சத்தாக ஏனாகத்த ஹோகே பிடித்த அது கடத்தேனே அந்த கேட. நான் ஏன் துஷ்டாந்த கொட்டிதோ தேகினோஸ்மின் யதா தேகே கௌமாரம் யௌவனம் ஜர. தேகதல்லி குமாராவஸ்தே யௌவனாவஸ்தே விருத்தாப்ய அந்த இதையெல்ல அல்ல அழதில்ல. நீவு இல்லே அழபேடி அந்த கேட்டிதரே சுவாமி அல்ல அழ காரணம் இல்ல. யாக்க தேக இதே ஈக தேக பதலாகிதே அவர் தேக இதே அது கடதில்ல. சமான லாபாத் ஗ொத்தாயத்தா உதாரணைகள் ஏன் மாத்தீவி ஈக அது பந்து முந்தை ஹேத்தார் அதன் அவரே ஹேத்தாரு. சமான லாபேன ஹானி இருக்கு சமாதியதே இது சேத். அது சமான லாபவாதிருந்தாகனே ஹானி ஆகலில்ல அந்த அழுதில்ல. அது சத்தாக மாத்திரம் ஏனத்தே தரி மரணேபி சோகோன காரிய மனதல்ல அழுபோதார் மனதல்ல அழுபார்த்து. அதுக்கேந்திரே மரணக்கு ஏனந்த அர்த்தம் தெரிக்கொண்டிதீரி நீவெல்ல அந்த கேட்டாரு. தேக பிடோது தேக பிடோது இன்னொரு தேக தொகழது அந்த அர்த்த ಗೊತ್ತಾಯ್ತಾ. ದೇಹಾಂತರ ಪ್ರಾಪ್ತಿ ಅದು ಮರಣ ಅಂತ ಕರಲಿಲ್ಲ. ಅದು ಏನಂತ ಕರೆದ್ರು ದೇಹಾಂತರ ಪ್ರಾಪ್ತಿ ಅಂತ ಕರೆದ್ರು. ಅರ್ಥ ಡಿಫರೆನ್ಸ್ ಗೊತ್ತಾಯ್ತಾ. ನಾವು ಮರಣವನ್ನು ಯಾವಾಗಲೂ ಕೂಡ ದೇಹ ಬಿಡೋದು ಅಂತ ಅಷ್ಟೇ ಅರ್ಥ ಮಾಡ್ಕೋಬಾರ್ದು. ಇನ್ನೊಂದು ದೇಹನ ತಗೊಳ್ಳೋದು ಅಂತ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ. ಆ ಅರ್ಥದಲ್ಲಿ ಒಳ್ಳೇದು. ಅದು ನೋಡ್ಕೊಂಡ್ರೆ ಕಾಮನ್ ಸೆನ್ಸ್ ಇದೆ. ಏನಂತ ಎಲ್ಲ ಹೋಗಬೇಕಾಯ್ತು ಬನ್ನಿ ಅವ್ರು ಡ್ರೆಸ್ ಮಾಡ್ಕೊಂಬರ್ತೀರಿ ಅಂತ. ಡ್ರೆಸ್ ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ರೆ ಏನರ್ಥ? ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀನಿ ಅಂತ ಅರ್ಥ. ಅರ್ಥ ಆಯ್ತಾ. ಅದೇ ರೀತಿಯೇ ಇನ್ನೊಂದು ದೇಹ ಲಾಭ ಅಂದರೆ ದೇಹ ಬದಲಾಗೋದು ಅಂತ ಅರ್ಥ. ಆ ದೇಹ ಬದಲಾಗುತ್ತೆ ತಡ್ತೀರಿ ಅಂತ ಕೇಳಿದರೆ ಅಲ್ಲ, ಅದು ಹಳೆ ದೇಹ. ಅದು ಹೊಸ ಮುಂದೆ ಹಳೆ ಮನೆ ತೊಗೊತಾರೆ, ಡಿವಾರಿಶ್ ಮಾಡಾಕ್ಬಿಡ್ತಾರೆ. ಮನೆ ತೊಗೊಂಡು ಡಿವಾರಿಶ್ ಮಾಡ್ತಾರೆ. ಅದಕ್ಕೆ ಹಳೆಯದು ಹೊಸ್ತು ಕಟ್ಟಿಸ್ತೀನಿ ಅಂತ. ಹಳೆ ಮನೆ ಹೋಯ್ತು ದುಃಖ ಪಡ್ತಾರೆ. ಯಾರಾದರೂ ಸಂತೋಷ ಪಡ್ತಾರೆ. ಹೊಡಿತಿರ್ಬೇಕಾದ್ರೆ ಎದ್ದು ನಿಂತ್ಕೊಂಡು ಅಲ್ಲಿ ಹೊಡಿ ಇಲ್ಲಿ ಹೊಡಿ ತೊಡಸ್ತಾ ಇರ್ತಾರೆ. ಇನ್ನು ಹೊಸ ಮನೆ ಹೊಡಿಸ್ಬಿಟ್ಟು ಯಾರೋ ಬಂದಿತಾ ಬಿಡುತ್ತೆ. ಯಾರೋ ಒಂದು ಇನ್ನೊಬ್ರು ತಾನೇ ಹೊಡಿಸ್ತಾನೆ ಕೂತ್ಕೊಂಡು ನಿಂತ್ಕೊಂಡು. ಖುಷಿಯಿಂದ ಹೊಡಿಸ್ತಾನೆ. ಸದ್ಯ ದುಡ್ಡು ಕೊಟ್ಟು ಹೊಡಿಸ್ತಾನೆ. ಅದು ಕೂಡ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಹೊಡಿಸ್ತಾನೆ. ಯಾಕೆ? ಅದು ಮನೆ ಕಡಿಸೋದ್ರಲ್ಲಿ ಕೆಡಿಸೋದ್ರಲ್ಲಿ ಏನು ಆನಂದ ಇದೆ ಅವನಿಗೆ? ಇನ್ನೊಂದು ಮನೆ ಕಟ್ತಿದ್ದೇನೆ ಅಂತ ಆನಂದ ಇದೆ. ಗೊತ್ತಾಯ್ತಾ. ಇನ್ನೊಂದು ಮನೆ ಕಟ್ತಿದ್ದೇನೆ ಅಂತ ಆನಂದ ಹೇಗಿದೆಯೋ, ಅಂತ್ಯಕಾಲದಲ್ಲಿ ತುಂಬ ಜನ ನ್ಯಾಚುರಲಿ ತುಂಬ ಹಣ್ಣು ಮುದುಕರು ಬೇಗ ಸಾಯ್ಬಾರದೆ ಅನ್ಕೋತಾರೆ. ಏನಾಗಿದೆ, ತುಂಬ ಹರಕು ಬಟ್ಟೆ ಹಾಕ್ಕೊಂಡಾಗ ಚೇಂಜ್ ಆಗಬಾರದೆ ಅನ್ಕೋತಾರಲ್ಲ. ಹಾಕಿ ಕೊಡಕು ಬಟ್ಟೆ ಹರಕು ಬಟ್ಟೆ ಇದ್ದಾಗ ಫಸ್ಟ್ ತೆಗಿಲಕ್ಕೆ ಇಷ್ಟಪಡ್ತಾರೆ. ಬೆವತ್ತು ಬಂದಿರ್ತಾರೆ ಬೇಸಿಗೆಯಲ್ಲಿ, ತಾವು ಬಾ ಸದ್ಯ ಮೈಗೆ ಅಂಟ್ಕೊಂಡ್ಬಿಟ್ಟಿದೆ ತೆಗಿಬೇಕು ಅಂತ. ಅವತ್ತಾನೆ ಅದೇ ಟೈಪೇನೆ ಹಣ್ಣು ಮುದುಕರಿಗೆ ದೇಹ ಬೇಡ ಅನಿಸೋದು ನ್ಯಾಚುರಲ್. ದೇಹದಿಂದ ಭಿನ್ನನಾದ ಜೀವ ಇದ್ದಾನೆ ಅಂತ ಹೇಳೋದಕ್ಕೋದು ಒಳ್ಳೆ ಆಧಾರ. ಅದಕ್ಕೆ ಬಂದು ಹೇಳ್ತಾರೆ ಬಿಂದಿಗ. ಅದು ನಾವೇನು ಕೇಳ್ತೇವೋ ಅದಕ್ಕೆ ಜಾಸ್ತಿ ಹೇಳ್ಬಿಡ್ತಾರೆ. ಅದು ಯೋಚನೆ. ಒಳ್ಳೆ ಕಡೆ ಬಡಿಸೋರು ಕೇಳಿಗೆ ಜಾಸ್ತಿ ಬಡಿಸ್ಬಿಡ್ತಾರಲ್ಲ. ಹಾಗೆ ಎಷ್ಟೋ ಕಡೆಗೆ ಯಾರು ಕೇಳಲೇ ಇಲ್ಲ ಅಂತಾರೆ. ನೀವು ಕೇಳಕ್ಕೆ ಬಿಟ್ಟಿರ್ತಾರೆ ಅಷ್ಟು ಬಡಿಸಿದ್ದೀರಿ ಅಂತಾರಲ್ಲ. ಹಾಗೆ ನಾ ಕೇಳೋ ಪ್ರಶ್ನೆಗಿಂತ ಅವ್ರು ಕೇಳೋ ಕೊಡೋ ಉತ್ತರ ಜಾಸ್ತಿ ಇರುತ್ತೆ ಕೂಡ. ಯಾವುದಕ್ಕೆ ಕೊನೆದೇ ಎಲ್ಲಿವರೆಗೆ ಹೇಳ್ತಾರೆ ಇದನ್ನ? ಆಮೇಲೆ ಹುಟ್ಟು ಸಹ ಪ್ರಶ್ನೆನೇ ಇಲ್ವಲ್ಲ. ಚರ್ಮದೇಹಕ್ಕೆ ಸ್ವರೂಪ ದೇಹನೇ ಬಂದ್ಬಿಡುತ್ತಲ್ಲ. ಇನ್ನೇ ಯೋಚನೆ ಮಾಡಬೇಕು. ಯಾವಾಗ ಇರುತ್ತೆ? ಆದ್ದರಿಂದ ಅದು ಗೊತ್ತಿಲ್ಲ ಮನುಷ್ಯ. ಆಮೇಲೆ ಗೊತ್ತಾದ್ರೆ ಏನು ಮಾಡ್ತಾನೆ ಅವನು? ಖುಷಿ ಆಗ್ತಾನೆ. ಖುಷಿ ಆಗ್ತಾನೆ ಗೊತ್ತಾದಾಗ ಅಷ್ಟೇ. ಅಲ್ಲಿಗಿರಲಿ. ಏನ ಯಾರು ಹೇಳ ಅದೆಲ್ಲ ಅದಕ್ಕೆಲ್ಲ ಹೇಳ್ತಾರೆ ಅಂತ ಹೇಳಿಬಿಟ್ಟಲ್ಲ. ಈಗ ಪ್ರತಿಯೊಂದು ಹೇಳ್ತಾರೆ ಮುಂದೆ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ನಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನಿ ದಿರ್ಶಿ ತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ